मन्ने चतुर्दशी ग्रंथद चिंतनय विशेष फलगळन्नु कुरितु नोडिदायितु। ईग चतुर्दशी ग्रंथदल्लि बरतक्कंत ओंदोंदु ओंदोंदु प्रकरण अदर चिंतने अदन्नु कुरितु नोडुत्ता बरोण। मोदलनेय प्रकरण ಜೀವ ಹೋಮ ಪ್ರಕರಣ। ಜೀವ ಹೋಮ ಪ್ರಕರಣದಲ್ಲಿ ನಮಗೆ ಬರುವುದೇನಯ್ಯ ಅಂದರೆ ಹೇಳುತ್ತಾರೆ, ಪಂಚ ಮಹಾಪಾತಕವಿಹಿ ಸಹವಾಸಃ, ಪಂಚ ಮಹಾಪಾತಕಿಭಿಹಿ ಸಹವಾಸಃ, ತತ್ ಸಹವಾಸ ಜನಿತ ಪಾಪ ಲೇಪ ಅಭಾವ ಅವಾಂತರ ಫಲಂ। ಪ್ರಧಾನ ಫಲ ಯಾವುದಕ್ಕೆಲ್ಲ ಅಂದರೆ ಅಪರೋಕ್ಷ ಜ್ಞಾನ, ಮೋಕ್ಷವೇ ಮುಖ್ಯ ಫಲ ಇಲ್ಲಿ ಹೇಳತಕ್ಕಂತ 14 ಉಪಾಸನಗಳಿಗೂ ಕೂಡ। ಅದರಲ್ಲಿ ಇದನ್ನು ಅವಶ್ಯವಾಗಿ ಉಪಾಸನೆ ಮಾಡುತ್ತಾ ಬಂದರೆ ಪ್ರಧಾನವಾಗಿ ನಮಗೆ ನಿತ್ಯವೂ ಕೂಡ ನಾನಾ ಪಾತಕಗಳು ಮಾಡಿರತಕ್ಕಂಥವರ ದರ್ಶನ, ಅವರಿಂದ ಮಾತು ಮೊದಲಾದವೆಲ್ಲ ನಮಗೆ ಹತ್ತಾ ಇರುತ್ತೆ। ಅದರಿಂದಾಗಿ 7 ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಹಾನಿ, 7 ನೀಚ ಜನ್ಮಗಳ ಪ್ರಾಪ್ತಿಯಾಗುತ್ತೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ। ಅಂತ ಕಾಲಕ್ಕೆ ಅಂಥವರ ನೋಡಿದರೂ ಮಾತಾಡಿದರೂ ಕೂಡ ನಮಗೆ ಗೊತ್ತಿಲ್ಲದೆ ನಮಗೆ ಹಾನಿ ಆಗಬಾರದು ಅಂತಾದರೆ ಈ ಪ್ರಕರಣಗಳನ್ನು ಚಿಂತನೆ ಮಾಡಿ ಅಂತ ತಿಳಿಸಿಕೊಟ್ರು। ಅದರಲ್ಲಿ ಪ್ರಧಾನವಾದ್ದು ಜೀವ ಹೋಮ ಪ್ರಕರಣ। ಈ ಪ್ರಕರಣದಲ್ಲಿ ನಮಗೆ ತಿಳಿಸಿಕೊಡೋದೇನು ಅಂದರೆ, ನಮ್ಮನ್ನ ದೇವತೆಗಳು 5 ಕಡೆ ಹೋಮ ಮಾಡುತ್ತಾರೆ, ಆಗ ಈ ಶರೀರ ನಮಗೆ ಬರುತ್ತೆ। ನಮಗೆ ಈ ಶರೀರ ಬರುವ ಕ್ರಮವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ। ನಾವು ಶರೀರ ಬಿಟ್ಟ ಮೇಲೆ ಸ್ವರ್ಗ ಲೋಕಕ್ಕೋ ಅಥವಾ ನರಕಕ್ಕೋ ಹೋಗಲೇಬೇಕಾಗುತ್ತೆ। ಮಾಡಿದ್ದು ಪುಣ್ಯ ಪಾಪ ಎರಡು ಒಂದನ್ನೇ ಮಾಡಿದವರು ಬಹಳ ಅಪರೂಪ, ಹುಟ್ಟಿದಾಗಿಂದ ಬರೀ ಪುಣ್ಯ ಅಥವಾ ಹುಟ್ಟಿದಾಗಿಂದ ಬರೀ ಪಾಪ ಮಾಡಿದವರು ಯಾರು ಇರಲ್ಲ, ಪ್ರಾಯಶಃ ಪುಣ್ಯ ಪಾಪ ಎರಡೂ ಇರುತ್ತೆ। ಅದರಲ್ಲಿ ಪುಣ್ಯ ಜಾಸ್ತಿ ಮಾಡಿದರೆ, ಪಾಪ ಸ್ವಲ್ಪ ಮಾಡಿದರೆ ಮೊದಲು ನರಕಕ್ಕೆ ಕರ್ಕೊಂಡು ಹೋಗಿ ಆ ಸ್ವಲ್ಪ ಪಾಪದ ಅನುಭವ ಅನಂತರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಅಥವಾ ಪುಣ್ಯ ಸ್ವಲ್ಪ ಮಾಡಿ ಪಾಪ ಜಾಸ್ತಿ ಮಾಡಿದರೆ ಮೊದಲು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಆ ಸ್ವಲ್ಪ ಪುಣ್ಯ ಅನುಭವ ಆದ ಮೇಲೆ ನಂತರ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ, ಇದು ಕ್ರಮ। ಅಲ್ಲಿ ಕೊನೆಗೆ ಆ ಎರಡು ಫಲಗಳನ್ನು ಉಂಡ ಮೇಲೆ ನಂತರ ಈ ಜೀವಿಗೆ ಮತ್ತು ಇನ್ನೊಂದು ಜನ್ಮ ಪಡೆಯಬೇಕಾಗುತ್ತೆ, ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು, ಅದು ಪುಣ್ಯವೋ ಪಾಪವೋ ಅದರ ಪ್ರಕಾರ ಅವನಿಗೆ ಬರಬೇಕಾದ ದೇಹವನ್ನು ನಿಶ್ಚಯ ಮಾಡಿ ಆ ಪ್ರಕಾರ ಅವನಿಗೆ ವಿಶೇಷವಾಗಿರತಕ್ಕಂಥ ಜನ್ಮವನ್ನು ಕೊಡುತ್ತಾರೆ। ಇಲ್ಲಿ ಕೆಲವು ವಿಚಾರಗಳು ನಾವು ಚೆನ್ನಾಗಿ ತಿಳಿಯಬೇಕಾದ ಸಂದರ್ಭ। ಜೀವ ಸ್ವರೂಪದೇಹ, ಸ್ವರೂಪದೇಹ ಅಂದರೆ ಜೀವನ ಸುತ್ತು ಬೇರೆ ಸ್ವರೂಪದೇಹ ಇಲ್ಲ, ಜೀವನ ಸ್ವರೂಪವೇ ಅವನ ರೂಪವೇ ಒಂದು ದೇಹ, ಜ್ಞಾನ ಆನಂದಮಯಾತ್ಮಕವಾದ್ದು, ಜ್ಞಾನ ಆನಂದಾತ್ಮಕವಾದ ಶರೀರವೇ ದೇಹ, ಅವನ ಸುತ್ತೂ ಇರುವ ಲಿಂಗ ದೇಹ, ಆ ಲಿಂಗ ದೇಹ ಕೂಡ ಯಾರು ಕೊಟ್ಟದ್ದಲ್ಲ, ಸಹಜವಾಗಿದೆ, ಬಾಳೆಹಣ್ಣಿಗೆ ಸಿಪ್ಪೆ ಬಂದಂತೆ, ಜೀವನನ್ನು ಕೂಡ ಯಾರು ಹುಟ್ಟು ಹಾಕಲಿಲ್ಲ, ದೇವ ಹೇಗೆ ಅನಾದಿಯಿಂದ ಇದ್ದಾನೋ ಹಾಗೆ ಜೀವನು ಅನಾದಿಯಿಂದ ಇದ್ದಾನೆ, ಕೆಲವರಿಗೆ ಅದು ಗೊತ್ತಿರಲ್ಲ, ದೇವನೇ ಜೀವನನ್ನ ತಯಾರು ಮಾಡಿದ ಅಂತ, ಇಲ್ಲ ಜೀವನನ್ನ ದೇವ ತಯಾರು ಮಾಡೋದಿಲ್ಲ, ಎಲ್ಲಿಂದ ತಯಾರು ಮಾಡಿಲ್ಲ, ಹೇಗೆ ದೇವರನ್ನು ಯಾರು ತಯಾರು ಮಾಡಲಿಲ್ಲವೋ ಹಾಗೆ ಜೀವನನ್ನು ಯಾರು ತಯಾರು ಮಾಡಲಿಲ್ಲ, ಹಾಗೆ ಜೀವನ ಸುತ್ತು ಇರುವ ಲಿಂಗ ದೇಹ ದೇವರು ಕೊಟ್ಟದ್ದಲ್ಲ, ಅದು ಸಹಜವಾಗಿ ಅನಾದಿಯಿಂದ ಜೀವನಿಗೆ ಇದ್ದೇ ಇದೆ, ಮತ್ತೆ ದೇವರು ಜೀವನನ್ನ ಸೃಷ್ಟಿ ಮಾಡಿದ ಅಂತ ಹೇಳುತ್ತಾರಲ್ಲ, ಅಂದರೆ ಸೃಷ್ಟಿ ಮಾಡುವುದು ಅಂದರೆ ಈ ಸೂಕ್ಷ್ಮವಾದ ಲಿಂಗ ಶರೀರ ಜೀವನ ಸುತ್ತೇನಿದೆ ಅದರ ಸುತ್ತು ಇನ್ನೊಂದು ದೇಹ, ಅದರ ಸುತ್ತು ಇನ್ನೊಂದು ದೇಹ ದೇವ ಕೊಟ್ಟು ಈ ದೇಹಗಳ ಮೂಲಕ ಒಳಗಿನ ಲಿಂಗ ದೇಹವನ್ನ ಒಳಗಿನ ಲಿಂಗ ದೇಹವನ್ನ ಭೇದನ ಮಾಡುವಂತಹ ಪ್ರಯತ್ನ. ಅದಕ್ಕಾಗಿ ಭಗವಂತ ಲಿಂಗದೇಹವನ್ನ ಕಡಿಯುವಂತಹ ಸಾಧನವನ್ನ ಮಾಡಿಸ್ತಾ ಇದ್ದಾನೆ. ಎರಡು ದೇಹಗಳನ್ನು ಕೊಟ್ಟು ಆ ಎರಡೂ ದೇಹಗಳನ್ನ ಕೊಟ್ಟದ್ದೇ ಸೃಷ್ಟಿ ಅಂತ ಕರೀತಾರೆ. ಅದರಲ್ಲೂ ಕೂಡ ಈ ದೇಹದಲ್ಲಿ ಹೃದಯ ಅಷ್ಟದಳ ಕಮಲದಲ್ಲಿದೆ ಜೀವ. ಮೂಲೇಶನಾಮಕ ಭಗವಂತ ಇದ್ದರೆ ಆ ಮೂಲೇಶನಾಮಕ ಭಗವಂತನ ಪಾದ ಮೂಲದಲ್ಲಿ ಪ್ರಾಣದೇವರಿರ್ತಾರೆ. ಆ ಪ್ರಾಣದೇವರ ಪಾದದಲ್ಲಿ ಲಿಂಗ ಶರೀರ ಅನಿರ್ಧ ಶರೀರ ಹೊದ್ದುಕೊಂಡು ಜೀವ ಅಲ್ಲಿರ್ತಾನೆ ಪ್ರಾಣದೇವರ ಪಾದದ ಹತ್ರ. ಇದು ಶಾಸ್ತ್ರ ನಮಗೆ ಕೊಡುವಂತಹ ಪರಿಚಯ. ಜೀವ ಪ್ರಾಣತ್ಯಾಗ ಆದಾಗ ಅನಿರುದ್ಧ ಶರೀರ ಲಿಂಗ ಶರೀರ ಜೊತೆಗೆ ತಾನು ಹೊರಟು ಹೋಗ್ತಾನೆ. ಈ ಶರೀರ ಬಿದ್ದೋಗುತ್ತೆ, ಸ್ಥೂಲ ಶರೀರ. ಇಲ್ಲೊಂದು ವಿಚಾರ ಏನದು ಅಂದರೆ, ಪ್ರತಿಯೊಂದು ಸಲ ಕೂಡ ಶರೀರ ಬಿಟ್ಟೋದಾಗ ಜೀವ ಲಿಂಗ ಶರೀರ ಅನಿರುದ್ಧ ಶರೀರಗಳನ್ನು ಹೊತ್ತುಕೊಂಡೇ ಹೋಗ್ತಾನೆ, ಹೊತ್ತುಕೊಂಡೇ ಬರ್ತಾನೆ ಬರುವಾಗ. ಇನ್ನ ಈ ಸ್ಥೂಲ ಶರೀರದಲ್ಲೂ ಕೂಡ ಎರಡು ರೀತಿಯಾಗಿ ಸ್ಥೂಲ ಸೂಕ್ಷ್ಮ ಅಂತ. ಶರೀರ ಬಿಟ್ಟ ಮೇಲೆ ಇಲ್ಲೇ ಇರುವುದು ಸ್ಥೂಲ ಶರೀರದ ಸ್ಥೂಲ ಭಾಗ, ಅದರ ಸೂಕ್ಷ್ಮ ಭಾಗ ಜೀವನ ಜೊತೆಗೇನೆ ಹೋಗ್ಬಿಡುತ್ತೆ. ಅಂದರೆ ಸೂಕ್ಷ್ಮಾಂಶಗಳೇನಿರುತ್ತೆ ಆ ಸೂಕ್ಷ್ಮಾಂಶಗಳು ಜೀವನ ಲಿಂಗ ಶರೀರ ಅನಿರುದ್ಧ ಶರೀರ ಸುತ್ತ ಏನಿರುತ್ತೆ ಆ ಅನಿರುದ್ಧ ಶರೀರದ ಸುತ್ತು ಜೀವನ ಈ ಸ್ಥೂಲ ಶರೀರದ ಸೂಕ್ಷ್ಮಾಂಶಗಳು ಅಂಟಿಕೊಂಡು ಹೋಗಿರುತ್ತೆ. ಇನ್ನೊಮ್ಮೆ ಹೇಳಿದರೆ ಈ ಶರೀರದಿಂದ ಪ್ರಾಣತ್ಯಾಗ ಆದಾಗ ಜೀವ ಲಿಂಗ ಶರೀರ ಹೊತ್ತುಕೊಂಡು ಅದರ ಮೇಲೆ ಅನಿರುದ್ಧ ಶರೀರ ಹೊತ್ತುಕೊಂಡು ಹೊರಟೋಗ್ತಾನೆ. ಆ ಹೋಗುವಾಗ ಅನಿರುದ್ಧ ಶರೀರದ ಸುತ್ತು ಸೂಕ್ಷ್ಮಾಂಶಗಳು ಭೂತ ಸೂಕ್ಷ್ಮಗಳು ಅಂತ ಹೇಳ್ತಾರೆ. ಇದು ಯಾವುದು ಅಂದ್ರೆ ಈ ಸ್ಥೂಲ ದೇಹದ ಸೂಕ್ಷ್ಮ ತತ್ವಗಳ ಸೂಕ್ಷ್ಮಾಂಶಗಳು. ಆ ಸೂಕ್ಷ್ಮಾಂಶಗಳ ಜೊತೆಗೆ ಈ ಸೂಕ್ಷ್ಮಾಂಶಗಳಿಗೆ ಅಭಿಮಾನಿಗಳಾದ 24 ತತ್ವಾಭಿಮಾನಿಗಳು ಕೂಡ ಅನಿರುದ್ಧ ದೇಹದ ಜೊತೆಗೇನೆ ತಾವು ಹೊರಟು ಹೋಗ್ತಾರೆ. ಅಂಥ ಕಾಲಕ್ಕೆ ಜೀವ ಲಿಂಗ ಶರೀರ ಅನಿರುದ್ಧ ಶರೀರ ಹೊತ್ತುಕೊಂಡು ಆ ಅನಿರುದ್ಧ ಶರೀರ ಸುತ್ತು ಈ ಸ್ಥೂಲ ಶರೀರದ ಸೂಕ್ಷ್ಮಾಂಶಗಳನ್ನು ಹೊತ್ತುಕೊಂಡು ಬೇರೆ ಲೋಕಗಳಿಗೆ ಹೋಗ್ತಾನೆ. ಅಲ್ಲಿ ಶರೀರ ಪಡಿತಾನೆ, ಭೋಗ ಪಡತಾನೆ, ನಂತರ ಪುನಃ ಈ ಲೋಕಕ್ಕೆ ಬರ್ತಾನೆ. ಈ ಲೋಕಕ್ಕೆ ಬಂದು ಪುನಃ ಶರೀರ ಪಡೀತಾನೆ. ಆ ಶರೀರ ಪಡೆಯಲಿಕ್ಕೆ ಅನಿರುದ್ಧ ಶರೀರ ಸುತ್ತು ಇರತಕ್ಕಂಥ ಸೂಕ್ಷ್ಮ ಆ ಅಣುಗಳೇನಿರುತ್ತೆ ತತ್ವಾಣುಗಳು ಅವುಗಳೇ ಕಾರಣ ಅಂತಾರೆ. ಹಾಗಾದರೆ ಈ ಅನಿರುದ್ಧ ಶರೀರ ಸುತ್ತು ಇರುವಂತಹ ಭೂತ ಸೂಕ್ಷ್ಮಗಳು ಸೂಕ್ಷ್ಮವಾದ ಅಂಶಗಳು ತತ್ವಗಳ ಅಂಶಗಳು ಅದರಿಂದ ಕೂಡಿರತಕ್ಕಂತಹ ಜೀವನನ್ನ ದೇವತೆಗಳು ಭೂಮಿವರೆಗೂ ಕರಕೊಂಡು ಬಂದು ಇಲ್ಲಿ ಶರೀರ ಕೊಡುತ್ತಾರೆ. ಕೊಡುವ ಕ್ರಮ 5 ಕಡೆ ಭಗವಂತನಲ್ಲಿ ಇವನಿಗೆ ಇವನನ್ನು ಅರ್ಪಣೆ ಮಾಡುವುದು. ಇವನು ಭಗವಂತನಲ್ಲಿ ಆಹುತಿಯಾಗಿ ಸಮರ್ಪಿತವಾಗ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜನನಿ ಪಿತ ಭೂ ವಾರಿದ ಅಂಬರ ವೆನಿಪ ಪಂಚಾಗ್ನಿಯಲಿ ನಾರಾಯಣನ 30 ರೂಪಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ಅಂತ ಹೇಳುತ್ತಾರೆ. 5 ಕಡೆ ಹೋಮ ಮಾಡುತ್ತಾರೆ. ಜನನಿ ತಾಯಿ ತಂದೆ ಭೂಮಿ ಮೇಘ ಮತ್ತು ಸ್ವರ್ಗ ಈ 5 ಕಡೆ ಜೀವನನ್ನು ಹೋಮ ಮಾಡುವುದು. ಸರಿ, 5 ಕಡೆ ಜೀವ ಅಂದ್ರೆ ಯಾರು ನಮ್ಮನ್ನೇ ಹೋಮ ಮಾಡಿದ್ದು, ಆ ಮಾಡಿದ್ದಕ್ಕೆ ನಮಗೆ ಈ ಶರೀರ ಬಂತು. ಆ ಹೋಮ ಮಾಡಿದ್ದಕ್ಕೆ ದೇವತೆಗಳನ್ನ ನೆನೆದು ಅವರಿಗೆ ಕೃತಜ್ಞತೆಯನ್ನ ನಿತ್ಯ ಸಲ್ಲಿಸುವುದು. ಅಷ್ಟೇ ಅಲ್ಲ, ಆ ದೇವತೆಗಳೊಳಗೆ ಭಗವಂತನೇ ನಿಂತು ನಮ್ಮನ್ನ ಹೋಮ ಮಾಡಿಸಿ ಈ ಶರೀರ ಕೊಡಿಸಿ ಉದ್ಧಾರ ಮಾಡಿದ್ದಾನೆ. ಅದಕ್ಕೆ ಭಗವಂತನಿಗೆ ನಿತ್ಯವೂ ಕೂಡ ಹೇ ಸ್ವಾಮಿ ನೀನು ಈ ರೀತಿಯಲ್ಲಿ 5 ಕಡೆ ನಿಂತು ನನಗೆ ಹೋಮ ಮಾಡಿಸಿ ಶರೀರ ಕೊಡಿಸಿದ್ದೀಯ, ನೀನೇ ನಿಂತು ಪಾಲಿಸ್ತಾ ಇದ್ದೀಯ, ಉದ್ಧಾರ ಮಾಡುತ್ತಾ ಇದ್ದೀಯ ಅಂತ ದೇವರಿಗೆ ಸದಾ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಕರಣವೇ ಜೀವ ಹೋಮ ಪ್ರಕರಣ. ಇಲ್ಲಿ ಹೇಳುತ್ತಾರೆ ಈ ಜೀವಹೋಮ ಪ್ರಕರಣದಲ್ಲಿ ಒಂದೊಂದು ಕಡೆ ಕೂಡ ಒಂದೊಂದು ರೂಪ ನಿಂತಿದೆ. ಸ್ವರ್ಗ ಲೋಕದಲ್ಲಿ ಒಂದು ದೇವರ ರೂಪ, ನಾರಾಯಣ ರೂಪ. ಮೇಘದಲ್ಲಿ ಒಂದು ರೂಪ, ವಾಸುದೇವ ರೂಪ. ಭೂಮಿಯಲ್ಲಿ ಸಂಕರ್ಷಣ ರೂಪ, ತಂದೆಯಲ್ಲಿ ಪ್ರದ್ಯುಮ್ನ ರೂಪ, ತಾಯಿಯಲ್ಲಿ ಅನಿರುದ್ಧ ರೂಪ. ಹೀಗೆ ಐದು ರೂಪಗಳಿಂದ ನಿಂತಿದ್ದಾನೆ. ಇವನೇ ಅಗ್ನಿ ಅಂತ ಕರೆಸಿಕೊಂಡಿದ್ದಾನೆ. ಇಂಥ ಅಗ್ನಿಯಲ್ಲಿ ಜೀವನನ್ನು ಹೋಮ ಮಾಡುವುದು. ಏನಿ ಹೋಮ, ಏನಿ ಪ್ರಕರಣ ಅಂದರೆ ಹೇಳುತ್ತಾರೆ. ಸಾಮಾನ್ಯವಾಗಿ ಬೆಂಗಳೂರಲ್ಲಿದ್ದವರು ತೆಗೆದುಕೊಳ್ಳಿ ದೃಷ್ಟಾಂತಕ್ಕೆ. ಇಲ್ಲಿ ಯಾವಾಗಲೂ ತಂಪು ಪ್ರದೇಶ, ಇಲ್ಲಿದ್ದವರಿಗೆಲ್ಲ ಈ ವಾತಾವರಣ ಚೆನ್ನಾಗಿ ಶರೀರಕ್ಕೆ ಒಗ್ಗಿರುತ್ತೆ. ಇದ್ದಕ್ಕಿದ್ದಂತೆ ಇವರು ಬಿಸಿಲು ಕಾಲದಲ್ಲಿ, ತತ್ರಾಭಿ ಮೇ ಜೂನ್ ಆ ಪ್ರಾಂತದಲ್ಲಿ ಶ್ರೀರಂಗ ಅಂತಹ ತಮಿಳುನಾಡು ಕ್ಷೇತ್ರಗಳಿಗೆ, ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ಒಂದು ತಿಂಗಳ ಕಾಲ ಇರಬೇಕಾದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ? ಅಂಥ ಬಿಸಿಲು, ಅದರಲ್ಲೂ ಎರಡು ಏಕಾದಶಿ ಬಂದರೆ ಕೃಷ್ಣಾರ್ಪಣೆ, ಅಂಥ ಪರಿಸ್ಥಿತಿ ಬಂದರೆ ನಮಗೇಗಾಗಿರುತ್ತೆ? ಅಪ್ಪ ಇಲ್ಲಿ ಹೇಗಿರಬೇಕಪ್ಪ, ಇಲ್ಲಿ ಅಲ್ಲಿದ್ದವ್ರನ್ನ ಕೇಳ್ತೇವೆ ಹೇಗಿದ್ದೀರಾ ಇಲ್ಲಿ ಅಂತ. ಅವ್ರು ಹೇಳ್ತಾರೆ ಏನೂ ಇಲ್ಲ, ಚೆನ್ನಾಗಿದೆ. ಈ ಸಲ ಸುಚೂರಷ್ಟೇ, ಮಾಮೂಲಾಗಿ ಹೋದ ಸಲ ಇನ್ನೂ ಜಾಸ್ತಿ ಇತ್ತು, ಈ ಸಲ ಕಮ್ಮಿ ಇದೆ, ತಂಪಾಗಿದೆ ಅಂತ ಹೇಳ್ತಾರೆ. ನಮಗೆ ಇಲ್ಲಿದೆ, ಈಗ ಹೋದವರಿಗೆ ಮಾತ್ರ ಅದು ಪ್ರತ್ಯಕ್ಷ ನರಕವೇ ಕಾಣ್ತಾ ಇರುತ್ತೆ ಆ ಬಿಸಿ ಎಲ್ಲ ನೋಡಿದಾಗ. ಯಾಕೆ ಹೀಗಾಯಿತು ಅಂದರೆ ಅವರ ಶರೀರ ಬೆಂಗಳೂರಿನ ವಾತಾವರಣಕ್ಕೆ ಚೆನ್ನಾಗಿ ಸರಿಯಾಗಿದೆ, ಶ್ರೀರಂಗದ ವಾತಾವರಣಕ್ಕೆ ಮೊದಲನೇ ದಿವಸ ಸೆಟ್ ಆಗ್ತಾ ಇಲ್ಲ. ನಾವು ಅಲ್ಲೇ ಒಂದೆರಡು ವರ್ಷ ಇದ್ರೆ ನಾವು ಸರಿ ಹೋಗ್ತೇವಲ್ಲಿ, ಅದನ್ನು ಹೇಳುತ್ತಾರೆ. ಇಲ್ಲಿ ಸ್ವರ್ಗ ಲೋಕದಲ್ಲಿ ತುಂಬಾ ಕಾಲ ಇದ್ದ ಜೀವ ಒಮ್ಮೆನೆ, ಸ್ವರ್ಗವೋ ನರಕವೋ ಅಲ್ಲಿದ್ದ ಜೀವ ಒಮ್ಮೆಲೆ ಭೂಮಿಗೆ ಬರಬೇಕಾದರೆ ಇಲ್ಲಿಗೂ ಅಲ್ಲಿಗೂ ವಾತಾವರಣ ವ್ಯತ್ಯಾಸ ತುಂಬಾ ಇರುತ್ತೆ. ಅದಕ್ಕೆ ಇಲ್ಲಿ ವಾತಾವರಣ ತಟ್ಟಿಕೊಳ್ಳಬೇಕಾದರೆ ಅವನನ್ನ ಆ ತಟ್ಟುಕೊಳ್ಳುವ ತಾಕತ್ತನ್ನು ಕೊಡುವ ಕ್ರಮವೇ ಐದು ಕಡೆ ಹೋಮ ಮಾಡುವುದು. ಅಂದರೆ ಈ ಕಬ್ಬಿಣ ಭೂಮಿಯನ್ನು ತೆಗೆದಾಗ, ಚೆನ್ನಾಗಿ ಶುದ್ಧ ಮಾಡಿದಾಗ ಅದು ತುಂಬಾ ಮೃದುವಾಗಿರುತ್ತೆ. ಅದನ್ನು ಗಟ್ಟಿ ಮಾಡುವ ಕಾರ್ಯಕ್ರಮ ಇನ್ನೊಂದಿರುತ್ತೆ, ಹೀಟ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಅದನ್ನು ಒಂದು ಕಡೆ ಕಾಸೋದು, ನೀರಲ್ಲಿ ಒಂದು ಟೆಂಪರೇಚರಲ್ಲಿ ಕಳಿಸಿದರೆ ತಣ್ಣಗಾಗುತ್ತೆ, ಮತ್ತು ಕಳಿಸ್ತಾರೆ ಬಿಸಿಯಲ್ಲಿ, ಮತ್ತು ತಣ್ಣಗೆ ಮಾಡ್ತಾರೆ. ಹೀಗೆ ಹೀಗೆ ಮಾಡ್ತಾ ಹೊರಗೆ ಬಂದು ಕೊಡಲೇ ಆ ಕಬ್ಬಿಣ ತುಂಬಾ ಗಟ್ಟಿಯಾಗಿ ಅದು ಎಲ್ಲದಕ್ಕೂ ಕೆಲಸಕ್ಕೆ ಬರುತ್ತೆ. ಆ ರೀತಿಯಲ್ಲಿ ಜೀವನನ್ನು ಕೂಡ ಒಂದು ಕಡೆ ಹೋಮ ಮಾಡುವುದು, ನಂತರ ಇನ್ನೊಂದು ಕಡೆ ತಣ್ಣಗೆ ಚಂದ್ರನಿಂದ ಕರ್ಕೊಂಡು ಬರುವುದು, ಇನ್ನೊಂದು ಕಡೆ ಹೋಮ ಮಾಡುವುದು, ಮಳೆಯ ಮೂಲಕ ಕರ್ಕೊಂಡು ಬರುವುದು, ನಂತರ ಮತ್ತು ಈ ರೀತಿಯಲ್ಲಿ ಈ ಕ್ರಮವು ಬರ್ತಾ ಇರುತ್ತೆ. ಲೌಕಿಕ ದೃಷ್ಟಾಂತದಲ್ಲಿ ನಮಗೆ ಅರ್ಥ ಆಗುವುದು ಹಾಗೆ. ಆದರೆ ಆ ಜೀವನದಲ್ಲಿ ಎಂತೆಂಥ ಪರಿಣಾಮಗಳು ಬರುತ್ತೆ, ಏನೇನು ಬರುತ್ತೆ ಅದೆಲ್ಲ ಹೇಳುತ್ತಾರೆ. ಒಂದು ಕಡೆ ಅಗ್ನಿಯಂತಿರಬೇಕಾದರೆ ಅದರಲ್ಲಿ ಐದು ಭಾಗಗಳು ಬೇಕು. ಅಗ್ನಿ ಅಂತ ಒಂದು ಕುಂಡದಲ್ಲಿ ಉರಿಯಬೇಕಾದರೆ ಏನು ಬೇಕು? ಸಮಿತ್ತು ಬೇಕೇ ಬೇಕು. ಸಮಿತ್ತು ಅಂದರೆ ಕಟ್ಟಿಗೆ. ಆ ಕಟ್ಟಿಗೆ ಇಲ್ಲದಿದ್ರೆ ಅಗ್ನಿ ಉರಿಯಲ್ಲ. ಅಗ್ನಿ ಕಟ್ಟಿಗೆ ಇದೆ, ಅಗ್ನಿ ಇದೆ, ಅಂಥ ಕಾಲಕ್ಕೆ ಅಲ್ಲಿ ಬರುವುದೇನು? ಹೊಗೆ. ಹೊಗೆ ಇರಲೇಬೇಕು. ಕಟ್ಟಿಗೆ ಬೇಕು, ಹೊಗೆ ಬೇಕು. ಉರಿತಾ ಇದೆ, ಉರದರೆ ಅದರಿಂದ ಚೆನ್ನಾಗಿ ಕಟ್ಟಿಗೆ ಉರದಾಗ ಬರುವುದೇನು? ಜ್ವಾಲೆ. ಆ ಜ್ವಾಲೆ ಅದ್ಭುತವಾಗಿ ಚೆನ್ನಾಗಿ ಉರಿತಾ ಬರುತ್ತೆ. ಕಟ್ಟಿಗೆ ಜ್ವಾಲೆಯಿಂದ ಕುಡಿಕೊಂಡು ಉರದಾಗ ಆಗ ಬರುವುದೇನು ಅಂದರೆ ಕೆಂಡ. ಚೆನ್ನಾಗಿ ಕೆಂಡ ಬೀಳುತ್ತೆ. ಆ ಕೆಂಡ ಬಿದ್ದಾಗ, ಎಲ್ಲ ಜ್ವಾಲೆ ಇದ್ದಾಗ, ಗಾಳಿಯೂ ಬಂದಾಗ ಬರುವುದೇನು ಅಂದರೆ ಕಿಡಿ. ಕಿಡಿ ಹಾರುತ್ತೆ. ಅದರಿಂದ ಸಮಿತ್ತು ಬೇಕು, ಧೂಮ ಬೇಕು, ಜ್ವಾಲೆ ಬೇಕು, ಅಂಗಾರ ಬೇಕು, ವಿಸ್ಫುಲಿಂಗ ಕಿಡಿ ಬೇಕು. ಈ ಐದು ಕೂಡಿದ್ರೆ ಅದನ್ನ ಅಗ್ನಿ ಅಂದರೆ ವಿಶೇಷವಾದಂಥ ಯಜ್ಞ ಅಗ್ನಿ ಅಂತ ಕರೀತಾರೆ. ಈ ಐದು ಕಡೆ ಕೂಡ ಐದೈದು ರೂಪಗಳಿಂದ ಕೂಡಿದ ಭಗವದ್ ರೂಪಗಳು ನಿಂತಿವೆ. ಸ್ವರ್ಗ ಲೋಕದ ಅಗ್ನಿ ಯಾರದು? ನಾರಾಯಣನೇ ಅಲ್ಲಿ ಅಗ್ನಿ ಅಂತ ಕರೆಸಿಕೊಂಡು ನಿಂತಿದ್ದಾನೆ. ಅವನಿಂದ ಐದು ರೂಪಗಳು ಹುಟ್ಟಿ ಬರುತ್ತೆ, ಪ್ರಾದುರ್ಭೂತ ಆಗುತ್ತೆ. ಒಂದು ರೂಪದಿಂದ ಒಂದು ರೂಪ. ನಾರಾಯಣನಿಂದ ಹುಟ್ಟಿ ಬಂದ ನಾರಾಯಣ, ನಾರಾಯಣನಿಂದ ಹುಟ್ಟಿ ಬಂದ ವಾಸುದೇವ, ನಾರಾಯಣನಿಂದ ಹುಟ್ಟಿ ಬಂದ ಸಂಕರ್ಷಣ, ನಾರಾಯಣನಿಂದ ಹುಟ್ಟಿ ಬಂದ ಪ್ರದ್ಯುಮ್ನ, ನಾರಾಯಣನಿಂದ ಬಂದ ಅನಿರುದ್ಧ. ಈ ರೀತಿಯಲ್ಲಿ ನಾರಾಯಣನಿಂದ ಹುಟ್ಟಿ ಬಂದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಐದು ರೂಪಗಳೇ ಸಂಯುಕ್ತ ಮೊದಲಾದ ಐದು ರೂಪಗಳು. ಮೊದಲಿದ್ದ ಪ್ರಧಾನ ರೂಪ ಅಗ್ನಿ ಅಂತ ಕರೆಸಿಕೊಳ್ಳುತ್ತೆ. ಈ ರೀತಿಯಲ್ಲಿ ಆರು ಕಡೆಯಲ್ಲಿ, ಐದು ಕಡೆಯಲ್ಲಿ ಆರಾರು ರೂಪಗಳು, ಮೂಲ ರೂಪ ಒಂದು, ಹುಟ್ಟಿದ ರೂಪಗಳೈದು, ಆ ಪ್ರಕಾರ ಐದು ಕಡೆಯಲ್ಲಿ ಆರಾರು ರೂಪಗಳಾದರೆ ಎಷ್ಟಾಯಿತು? ಆರೈದು ಮೂವತ್ತು. ಈ ಮೂವತ್ತು ರೂಪಗಳನ್ನ ಚಿಂತನೆ ಮಾಡಿ ನಿತ್ಯ ಅಂದರು. ಏನೀ ಮೂವತ್ತು ರೂಪಗಳ ವಿಶೇಷ ಅಂದರೆ, ಇಲ್ಲಿ ಹೇಳುತ್ತಾರೆ ವ್ಯಾಪಾರ ವ್ಯಾಪ್ತಿಗಳ ಅಂದರು. ಇಲ್ಲಿ ಸ್ವರ್ಗಲೋಕ ಎಂಬ, ಅಲ್ಲಿ ನಾರಾಯಣ ಅಗ್ನಿ ಸ್ವರ್ಗಲೋಕದಲ್ಲಿರತಕ್ಕಂಥದ್ದು, ಆ ಅಗ್ನಿಯಿಂದ ಹುಟ್ಟಿದ ಐದು ರೂಪಗಳು, ಆ ಐದು ರೂಪಗಳೇ ಸಮಿತ್ತು ಮೊದಲಾದ ರೂಪಗಳು ಧಾರಣೆ ಮಾಡಿವೆ. ಆದರೆ ಆ ರೂಪಗಳು ಆ ಮಾಡುವ ಕೆಲಸ ಏನು? ಅಗ್ನಿ, ಸಮಿತ್ತು, ಧೂಮ, ಜ್ವಾಲೆ, ಅಂಗಾರ, ಕಿಡಿ ಮೊದಲಾದ ಕೆಲಸ ವ್ಯಾಪಾರವನ್ನು ಮಾಡುತ್ತಾ ಇವೆ. ಇರುವುದು ಮಾತ್ರ ಬೇರೆ ಕಡೆ ವ್ಯಾಪ್ತಿ. ಅದರಿಂದ ಎಲ್ಲಿ ದೇವರು ಇರುತ್ತಾರೋ, ಅಗ್ನಿಯಾಗಿದ್ದ ದೇವರ ಹೆಸರೇನು? ಅಗ್ನಿ ಅಂತ. ದೇವರಿಗೆ ಅಗ್ನಿ ಅಂತ ಯಾಕೆ ಹೆಸರು ಬಂತು? ಒಂದು ಗುಣದಿಂದ ಹೆಸರು ಬರುತ್ತೆ. ಹಾಗೆ ವ್ಯಾಪ್ತಿ, ಆ ಭಗವದ್ ರೂಪ ಎಲ್ಲಿರುತ್ತೋ ಅದನ್ನ ವ್ಯಾಪ್ತಿ ಅಂತ ಕರೀತಾರೆ. ಆ ಎಲ್ಲಿರುತ್ತೋ ಭಗವದ್ ರೂಪ, ಯಾವ ಪದಾರ್ಥದಲ್ಲಿರುತ್ತೋ ಆ ಪದಾರ್ಥದ ಹೆಸರಿಂದೇ ಇರುತ್ತೆ ಆ ರೂಪ. ಆ ಹೆಸರು ಒಂದು ಗುಣದಿಂದಾಗಿ ಬಂದಿರುತ್ತೆ. ಹಾಗಾದರೆ ನಮಗೆ ಐದು ಕಡೆ ಆರು ರೂಪಗಳ, ಅಂದರೆ ಮೂವತ್ತು ರೂಪಗಳ ಪರಿಚಯ. ಆ ಮೂವತ್ತು ರೂಪಗಳಿಗೂ ಮೂವತ್ತು ಹೆಸರಿದೆ. ಆ ಮೂವತ್ತು ಹೆಸರುಗಳು ಮೂವತ್ತು ಗುಣಗಳಿಂದಾಗಿ ಬಂದಿದೆ. ಆ ಮೂವತ್ತು ಗುಣಗಳ ಚಿಂತನೆ ಮಾಡಿ ಅಂತ ನಮಗೆ ಪರಿಚಯ ಮಾಡಿಕೊಡತಾ ಇದ್ದಾರೆ. ಆಗ ಮತ್ತು ನಮಗೆ ಸಂಶಯ, ಈ ಮೂವತ್ತು ಗುಣಗಳ ಚಿಂತನೆ ನಾವು ಮಾಡಿದರೆ ನಮಗೇನು ಲಾಭ? ಅಂದರೆ ಆ ಮೂವತ್ತು ಗುಣಗಳು ನಮ್ಮಲ್ಲಿ ಮೂಡಿ ಬರುತ್ತೆ. ಈ ಗುಣಚಿಂತನೆ, ದೇವರನ್ನ ಗುಣಪೂರ್ಣ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ಅಲ್ಲಿ ಏನದು ಅಪ್ಲಿಕೇಶನ್ ಏನು ಅಂದರೆ, ಸ್ವಾಮಿ ನೀನು ಗುಣಪೂರ್ಣ, ನಮ್ಮಲ್ಲಿ ಗುಣ ಪ್ರಕಟ ಮಾಡು. ಕನ್ನಡಿ ಮುಂದೆ ನಿಂತಿದ್ದಾರೆ ಯಾರು? ಅವರ ಪೆಟ್ಟಿಗೆ ತುಂಬಾ ಆಭರಣಗಳಿವೆ, ಎಲ್ಲ ಆಭರಣ ಇವೆ ಪೆಟ್ಟಿಗೆಯಲ್ಲೇ ಇಟ್ಟಿದ್ದಾರೆ, ಮೈ ಮೇಲೊಂದು ಹಾಕಿಲ್ಲ. ಆಗ ಕನ್ನಡಿ ಒಳಗಿರುವ ಪ್ರತಿಬಿಂಬಕ್ಕೆ ಆಭರಣ ಕಾಣುತ್ತಾ? ಒಂದು ಕಾಣಲ್ಲ. ಯದ್ಯಪಿ ಇವರಿಗೆ ಹೆಸರೇನು? ಎಲ್ಲ ಆಭರಣ ತುಂಬಾ ಇದ್ದವರು ಅಂತ ಇವರ ಹೆಸರು. ಆದರೆ ಅವರ ಪ್ರತಿಬಿಂಬಕ್ಕೆ ಮಾತ್ರ ಒಂದು ಆಭರಣ ಕಾಣುತ್ತಾ ಇಲ್ಲ. ಒಂದು ವೇಳೆ ಪ್ರತಿಬಿಂಬಕ್ಕೆ ಆಭರಣ ಕಾಣಬೇಕಾದ್ರೆ ಏನು ಮಾಡಬೇಕು? ಇದ್ದ ಆಭರಣ ಎಲ್ಲ ತಾವು ಹಾಕೊಂಡ್ರೆ ಪ್ರತಿಬಿಂಬದಲ್ಲಿ ಎಲ್ಲ ಕಾಣುತ್ತೆ. ಇದೇ ದೇವರಲ್ಲಿ ನಾವು ಕೇಳೋದು, ಸ್ವಾಮಿ ನಿನ್ನಲ್ಲೇನು ಗುಣಗಳು ತುಂಬಾ ಇವೆ, ನಿನ್ನ ಗುಣಪೂರ್ಣ ಗುಣಪೂರ್ಣ ಅಂತ ವೇದಗಳು ಹೊಗಳತಾ ಇವೆ, ಆದರೆ ನೀನು ಹೇಗ ವ್ಯಕ್ತಿ ಆಭರಣಗಳಿದ್ರೂ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟು ಒಂದು ಆಭರಣ ಹಾಕೊಳ್ಳದೆ ಕನ್ನಡಿ ಮುಂದೆ ನಿಂತಂತೆ, ನೀನು ನಿನ್ನ ಗುಣಗಳನ್ನ ಒಂದು ಹೊರಗೆ ತಾರದೆ ಪ್ರಕಟ ಮಾಡದೆ ಇದ್ದದ್ದಕ್ಕೆ ನನ್ನೊಳಗೆ ಬಿಂಬ, ನೀನು ನಿನ್ನ ಅನಂತ ಗುಣಗಳು ಪ್ರಕಟ ಮಾಡಲಿಲ್ಲ, ಆದ್ದರಿಂದ ನಾನು ಕೂಡ ಬೋಳಾಗೆ ಕಾಣುತ್ತಾ ಇದ್ದೇನೆ, ಒಂದು ಗುಣವೂ ನನ್ನಲ್ಲಿಲ್ಲ. ಈಗ ನಿನ್ನೊಳಗೆ ನೀನು ಒಳ್ಳೆ ಒಳ್ಳೆ ಗುಣಗಳನ್ನ ಪ್ರಕಟ ಮಾಡಿದರೆ ಪ್ರತಿಬಿಂಬ, ನನ್ನಲ್ಲೂ ಒಳ್ಳೆ ಒಳ್ಳೆ ಗುಣಗಳು ಅಂಥದ್ದೇ, ಅದೇ ಅಲ್ಲ ಅಂಥದ್ದೇ ಗುಣಗಳು ನನ್ನಲ್ಲಿ ಕಾಣುತ್ತೆ. ಆದ ಕಾರಣ ಹೇ ಸ್ವಾಮಿ, ಗುಣಪೂರ್ಣ ಅಂದರೆ ನನ್ನಲ್ಲಿ ಈ ಜನ್ಮದಲ್ಲಿ ನನ್ನಲ್ಲಿ ಯಾವ ಯಾವ ಒಳ್ಳೆ ಗುಣಗಳು ಪ್ರಕಟ ಆಗಬೇಕೋ ಅದಕ್ಕೆ ತಕ್ಕಂತ ನಿನ್ನ ಗುಣಗಳನ್ನ ಪ್ರಕಟ ಮಾಡಯ್ಯ ಅಂತ ಕೇಳಿಕೊಳ್ಳುವುದೇ ಗುಣಪೂರ್ಣ ಎಂಬ ಚಿಂತನೆಯಲ್ಲಿ ತಾತ್ಪರ್ಯ. ಇನ್ನ ನನ್ನಲ್ಲಿ ದೋಷಗಳನ್ನು ನೀನೇ ಪ್ರಕಟ ಮಾಡಿದ್ದೀಯಾ? ಆ ದೋಷಗಳು ಪ್ರಕಟ ಮಾಡಲಿಕ್ಕೆ ಅದರ ಹೆಸರಿಟ್ಟುಕೊಂಡ ನಿನ್ನ ರೂಪಗಳನ್ನೇ ಪ್ರಕಟ ಮಾಡಿದ್ದೀಯಾ? ನಿನ್ನ ರೂಪಗಳನ್ನ ಹೊರಗೆ ತಂದದ್ದರಿಂದ, ನಿನ್ನ ಸ್ವರೂಪದಿಂದ, ಬಿಂಬ ರೂಪದಿಂದ ಅಂಥದ್ದೇ ದೋಷಗಳು ನಮಗೆ, ಅಂದರೆ ನಿನ್ನಲ್ಲಿ ದೋಷವಿಲ್ಲ, ನೀನು ದೋಷದ ಹೆಸರಿಟ್ಟುಕೊಂಡ ಗುಣಗಳನ್ನು ಹೊರಗೆ ತೆಗೆದೀಯ. ಅಲ್ಲ, ದೋಷ ಹೆಸರಿಟ್ಟುಕೊಂಡ ಗುಣಗಳು ಅಂದ್ರೆ ಏನದು ಅಂದ್ರೆ, ಶ್ರೀನಿವಾಸ ಕಲ್ಯಾಣ ಹೋಗೋಣ. ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ಹೇಳಿದ, ಪಾಪಿಷ್ಠೋಹಂ ದುರಾಚಾರಿ. ತನ್ನ ಕೊರುತ್ತಾನೆ, ಚೋಳರಾಜನಿಗೆ ಶಾಪ ಕೊಟ್ಟಾಗ ಹೇಳ್ತಾನೆ, ನಾನು ಪಾಪಿಷ್ಠ ದುರಾಚಾರಿಯಾಗಿದ್ದೇನೆ ಅಂತ. ಆವಾಗ ನಮಗನ್ಸುತ್ತೆ, ದೇವ ಪಾಪಿಷ್ಠನು, ದೇವ ದುರಾಚಾರಿಯೋ ಅಲ್ಲ. ಮತ್ತೆ ಹೇಳಿದ್ನಲ್ಲ ಶ್ರೀನಿವಾಸ, ಸುಳ್ಳು ಹೇಳಿದ್ನು ಸತ್ಯ ಹೇಳಿದ್ನು? ಸುಳ್ಳೆಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವೇ ಹೇಳ್ತಾನಾತ. ಅಲ್ಲ, ಸತ್ಯ ಹೇಳಿದ್ರೆ ಆತ ಪಾಪಿಷ್ಠ ಆಗ್ಬೇಕಲ್ಲ. ಅಂದ್ರೆ ಪಾಪಿಷ್ಠ ಅಂಬುದು ಹೆಸರು ಮಾತ್ರ ದೇವರಿಗೆ. ಆ ಹೆಸರು ಹೇಗ್ ಬಂತು ಅಂದ್ರೆ, ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಪಾಪ ಮಾಡಿದವನಿಗೂ ಪಾಪಿಷ್ಠ ಅಂತ ಹೆಸರು, ಪಾಪಿಗಳೊಳಗೆ ಇರುವವನಿಗೂ ಕೂಡ ಪಾಪಿಷ್ಠ ಅಂತ ಹೆಸರು. ಇಲ್ಲಿ ಜೀವ ಪಾಪ ಮಾಡಿದ್ದಕ್ಕೆ ಜೀವನಿಗೆ ಪಾಪಿಷ್ಠ ಅಂತ ಹೆಸರು. ದೇವನಿಗೆ ಆ ಪಾಪ ಮಾಡಿದ ಜೀವನಲ್ಲಿ ಇರ್ತಾನಲ್ಲ, ಅವನಿಂದ ಪಾಪ ಮಾಡಿಸ್ತಾನಲ್ಲ, ಆ ಜೀವನೊಳಗೆ ಇದ್ದದ್ದಕ್ಕೆ ದೇವರಿಗೆ ಪಾಪಿಷ್ಠ ಅಂತ ಹೆಸರು ಅಷ್ಟೇ ಹೊರತು, ದೇವ ಪಾಪ ಮಾಡಿದ್ದನಾದ್ದರಿಂದ ದೇವರಿಗೆ ಪಾಪಿಷ್ಠ ಅಂತ ಹೆಸರಲ್ಲ. ಆದ್ದರಿಂದ ದೇವರಿಗೆ ಹೇಗೆ ಪಾಪಿಷ್ಠ ಅಂತ ಹೆಸರಿರುವಂತಹ ಒಳ್ಳೆ ಗುಣಗಳಿವೆಯೋ, ಅಂಥ ಗುಣಗಳನ್ನೇ ಆ ಹೆಸರಿಟ್ಟುಕೊಂಡು ತನ್ನ ಸ್ವರೂಪದಿಂದ ಬಿಂಬ ರೂಪದಿಂದ ಪ್ರಕಟ ಮಾಡಿದಾಗ ಅದಕ್ಕೆ ತಕ್ಕಂಥ ಅದೇ ಹೆಸರಿಟ್ಟುಕೊಂಡ ದುರ್ಗುಣಗಳೇ ನಮ್ಮಲ್ಲಿ ಪ್ರಕಟ ಆಯಿತು. ಅದನ್ನು ದೇವರನ್ನು ಕೇಳೋದು, ಸ್ವಾಮಿ ನೀನು ನಿರ್ದೋಷ ಅಂದ್ರೆ ಅರ್ಥ ಏನು? ನನ್ನಲ್ಲಿರುವ ದೋಷ ಏನಿದೆ, ಆ ದುರ್ಗುಣಗಳು, ಅದನ್ನ ಪ್ರಕಟ ಮಾಡಿದಂಥ ನಿನ್ನ ರೂಪಗಳೇನಿವೆ ಅವನ್ನೆಲ್ಲ ಹಿಂದಕ್ಕೆ ತೆಗೆದುಕೊಳ್ಳಯ್ಯ. ನೀನು ಹಿಂದಕ್ಕೆ ತೆಗೆದುಕೊಂಡ್ರೆ, ಉಪಸಂಹಾರ ಮಾಡಿದರೆ ನನ್ನಲ್ಲಿ ಈ ದೋಷಗಳೆಲ್ಲ ಅದೃಶ್ಯ ಆಗಿಬಿಡುತ್ತೆ ನಿನ್ನ ಅನುಗ್ರಹದಿಂದ. ಅದರಿಂದ ಗುಣಪೂರ್ಣ ದೋಷರಹಿತ ಅಂತ ಚಿಂತನೆ ಮಾಡೋದರಲ್ಲಿ ಇಷ್ಟು ತಾತ್ಪರ್ಯ. ಮುಂದೆ ಹೇಳುತ್ತಾರೆ ಇಲ್ಲಿ 30 ಕಡೆ ಅಂದ್ರೆ 35 ಕಡೆ 30 ರೂಪಗಳ ಕಾರಣವಾದ 5 ಕಡೆ 6-6 ರೂಪಗಳು, ಹಾಗಾದ್ರೆ 30 ರೂಪಗಳು ಬಂತು. ಆ 30 ರೂಪಗಳಿಗೆ 30 ಹೆಸರಿದೆ, ಆ 30 ಹೆಸರಿಗೆ ಕಾರಣ 30 ಗುಣಗಳು. ಆ 30 ಗುಣಗಳನ್ನು ನಾವು ಚಿಂತನೆ ಮಾಡಿದರೆ ದೇವ ತನ್ನ ಬಿಂಬ ರೂಪದಿಂದ ಏನು ವಿಶೇಷವಾದ ಆ 30 ಗುಣಗಳನ್ನು ಪ್ರಕಟ ಮಾಡಿದರೆ, ನಾವು ಪ್ರಾರ್ಥನೆ ಮಾಡಿದರೆ ಪ್ರಕಟ ಮಾಡುತ್ತಾನೆ, ಆ ಮಾಡಿದರೆ ನಮ್ಮಲ್ಲೂ ಆ 30 ಗುಣ ಪ್ರಕಟ ಆಗುತ್ತೆ. ಏನ 30 ಗುಣಗಳು ಅಂದರೆ, ಭಾಗವತದಲ್ಲಿ ಹೇಳಿದ 30 ಭಾಗವತ ಧರ್ಮಗಳೇ, 30 ಭಾಗವತ ಧರ್ಮಗಳೇ ಆ 30 ಗುಣಗಳನ್ನು ಚಿಂತನೆ ಮಾಡಿದಾಗ ನಮ್ಮಲ್ಲಿ ಮೂಡಿ ಬರುತ್ತೆ. ಅವಾಗೇನಾಗುತ್ತೆ, ನಮಗೆ ಭಗವಂತನ ದರ್ಶನ ಆಗುತ್ತೆ, ಅಪೂರ್ವವಾಗಿರತಕ್ಕಂಥ ಭಕ್ತಿ ಹುಟ್ಟಿ ಆ ಭಕ್ತಿಯಿಂದ ಸಾಧನೆ ನಡೆದು ಭಗವದ್ ದರ್ಶನ ಆಗುತ್ತೆ. ಹಾಗಾದರೆ ನಮ್ಮಲ್ಲಿ ಆ 30 ಗುಣಗಳ ಪ್ರಕಟ ಆಗಿ, ಆ 30 ಭಾಗವತ ಧರ್ಮಗಳ ಪ್ರಕಟ ಆಗಿ ಭಗವಂತನಲ್ಲಿ ಅದ್ಭುತವಾದ ಭಕ್ತಿ ಬರಬೇಕಾದರೆ 30 ಭಗವದ್ ಗುಣಗಳನ್ನ ಇಲ್ಲಿ ಹೇಳಿರತಕ್ಕಂತಹ 30 ಗುಣಗಳನ್ನ ದಿನಾಗ್ಲೂ ಆದಷ್ಟು ಹೊತ್ತು ಚಿಂತನೆ ಮಾಡಬೇಕು. ಮಾಡಿದರೆ ನಮ್ಮಲ್ಲಿ ಅಪರೂಪದ ಗುಣಗಳು ಪ್ರಕಟ ಆಗುತ್ತೆ. ಇಷ್ಟು ರಹಸ್ಯ ಇಟ್ಟು ಕೊಟ್ಟಿದ್ದಾರೆ ಇಲ್ಲಿ. 30 ಭಾಗವತ ಧರ್ಮಗಳು ನಮ್ಮಲ್ಲಿ ಒಡಮೂಡುವಂತೆ ಮಾಡಿದ ಭಗವಂತ. 5 ಕಡೆ ಹೋಮ ಮಾಡುವಾಗ ತನ್ನ 6-6 ರೂಪಗಳ ಗುಣಗಳಿಂದ, 6-6 ರೂಪಗಳಿಂದ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿದ. 6-6 ರೂಪಗಳಿಂದ ಪ್ರವೇಶ ಮಾಡಿದ. ಅಷ್ಟೇ ಅಲ್ಲ, ಆ 6-6 ರೂಪಗಳನ್ನ ಯಾರು ಚಿಂತನೆ ಮಾಡುತ್ತಾರೋ ತನ್ನ ರೂಪಗಳನ್ನು ಪ್ರಕಟ ಮಾಡಿ ಅವರವರಿಗೆ ಆಯಾ ಗುಣಗಳನ್ನ ವಿಶೇಷವಾಗಿ ಪ್ರಕಟ ಮಾಡುತ್ತಾನೆ ಭಗವಂತ. ಇದು ಹಾಗಾದರೆ ಇದು ಸಾತ್ವಿಕ ಜೀವರಾಶಿಗಳಿಗೆ ಆಯ್ತಪ್ಪ. ತಾಮಸ ಜೀವರಾಶಿಯೂ ಈ 5 ಕಡೆಯಿಂದ ಬರಬೇಕಲ್ಲ, ರಾಜಸ ಜೀವರಾಶಿಗೂ ಕೂಡ ಈ 5 ಕಡೆಯಿಂದ ಬರಬೇಕಲ್ಲ ಅಂದ್ರೆ ಹೌದು. ಈ 30 ರೂಪಗಳ ವ್ಯಾಪಾರ ಎಂಥದ್ದು ಅಂದರೆ, ಸಾತ್ವಿಕ ಜೀವರಾಶಿಗಳಿಗೆ ತಾನೇ ಆ 30 ಗುಣ ರೂಪದಿಂದ ಒಳಗೆ ಪ್ರವೇಶ ಮಾಡಿದ್ದು, ಅವರಿಗೆ ಈ ಪ್ರಕರಣವನ್ನು ಚಿಂತನೆ ಮಾಡುವಂತೆ ಮಾಡಿ ಅಂದರೆ 5 ಅಗ್ನಿಗಳಲ್ಲಿ 5-6 ಭಗವದ್ ರೂಪಗಳ ಚಿಂತನೆ ಮಾಡಿಸಿ ಆ ಚಿಂತನೆಗೆ ತಕ್ಕಂತೆ ತನ್ನ ರೂಪ ತಾನು ಹೊರಗೆ ತಂದು ಅದಕ್ಕೆ ತಕ್ಕಂತೆ ಅವರಲ್ಲಿ 30 ಭಾಗವತ ಧರ್ಮಗಳನ್ನು ಪ್ರಕಟ ಮಾಡುತ್ತಾನೆ. ಅದೇ ರಾಜಸ ಜೀವರಾಶಿಗಳಲ್ಲಿ ಏನು ಉದಾಸೀನತಾ ತಂದು ಬಿಡುತ್ತಾನಲ್ಲಿ. ಒಮ್ಮೊಮ್ಮೆ ಚಿಂತನೆ, ಒಮ್ಮೊಮ್ಮೆ ಉದಾಸೀನತ, ಈ ರೀತಿಯಾಗಿ ಭಗವಂತ ಪ್ರಕಟ ಮಾಡುತ್ತಾನೆ. ಅದೇ ತಾಮಸ ಜೀವರಾಶಿಗಳಲ್ಲಿ ಆ 30 ಗುಣಗಳಿಂದಲೇನೆ ಅವರಿಗೆ ಭಗವಂತನಲ್ಲಿ 30 ರೀತಿಯಾದ ದ್ವೇಷವನ್ನ ಬೆಳೆಸ್ತಾ ಬರ್ತಾನೆ. ಅಂದ್ರೆ 30 ಭಾಗವತ ಧರ್ಮಗಳು ಬರೋದಿಲ್ಲ, ಭಾಗವತ ಧರ್ಮಗಳ ಅಭಾವ ಅಂದರೆ ಆ ರೀತಿಯಾದ ಎಂದೂ ಇಲ್ಲದಂತೆ ಹೋಗುವುದು ಅವರಲ್ಲಿ ಬರ್ತಾ ಬರುತ್ತೆ. ಈ ರೀತಿಯಾಗಿ ಭಗವಂತ ಅವರ ಸಾಧನೆಯನ್ನು ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಮೊದಲನೆಯ ಅಗ್ನಿಯನ್ನು ನೋಡೋಣ. ಹಾಗಾದರೆ ಮೊದಲನೇ ಅಗ್ನಿ ಯಾವುದು ಅಂದ್ರೆ ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿರುವ ನಾರಾಯಣ ಅಗ್ನಿ. ಈ ಸ್ವರ್ಗಲೋಕಕ್ಕೆ ಏನು ಹೆಸರು ಅಂದ್ರೆ ಅಸೌಲೋಕ ಅಂತ ಹೆಸರು. ಅಸೌಲೋಕ ಅಂತ ಕರೆಸಿಕೊಂಡ ಅಸು ಅಂದ್ರೆ ಪ್ರಾಣ, ಅಂದ್ರೆ ಪ್ರಾಣದೇವರ ಸನ್ನಿಧಾನ ವಿಶೇಷ ಇರತಕ್ಕಂತಹ ಲೋಕ, ಅದಕ್ಕೆ ಇದಕ್ಕೆ ಅಸೌಲೋಕ ಅಂತ ಹೆಸರು. ಇಂಥ ಅಸೌಲೋಕದಲ್ಲಿರತಕ್ಕಂಥ ನಾರಾಯಣನೇ ಪ್ರಥಮಾಗ್ನಿ, ಮೊದಲನೆಯ ಅಗ್ನಿ. ಈ ಲೋಕದಲ್ಲಿರುವ ದೇವರ ಹೆಸರೇನು ಅಂದ್ರೆ ಅಸೌಲೋಕದಲ್ಲಿರುವ ದೇವರಿಗೆ ಹೆಸರು ಅಸೌಲೋಕ ಅಂತಲೇ ಹೆಸರು. ಎಲ್ಲೆಲ್ಲಿ ದೇವರಿರ್ತಾರೆ ತತ್ತದಾಕಾರ ತನ್ನಾಮಕನಾಗಿ ನಿಂತಿಪ್ಪ ಅಂತ ಹೇಳ್ತಾರೆ. ಅಲ್ಲಲ್ಲಿ ಆಯಾ ಹೆಸರಿನಿಂದ ಆಯಾ ಆಕಾರದಲ್ಲಿ ಭಗವಂತ ನಿಂತಿದ್ದಾನೆ. ಹಾಗಾದರೆ ಸ್ವರ್ಗಲೋಕ, ಇದರ ಇನ್ನೊಂದು ಹೆಸರೇನು ಅಸೌಲೋಕ. ಅಸೌಲೋಕದಲ್ಲಿರುವ ನಾರಾಯಣ ಆತ ಅಸೌಲೋಕ ಅಂತಲೇ ಕಲಿಸಿಕೊಂಡಿದ್ದಾನೆ. ದೇವರಿಗೆ ಅಸೌಲೋಕ ಅಂತ ಹೆಸರು ಯಾಕೆ ಬಂತು ಅಂದರೆ ಹೇಳ್ತಾರೆ ಪ್ರಾಣಸ್ಥಿತತ್ವಾತ್ ಪ್ರಕಾಶ ರೂಪತ್ವಾಚ್ಚ ಅಸೌ ಲೋಕ ಶಬ್ದವಚ್ಚ. ಅಸೌ ಅಸೌಲೋಕ ಶಬ್ದವಚ್ಚ. ಈ ಭಗವಂತ ಪ್ರಾಣದೇವರಲ್ಲಿ ಇರುವುದರಿಂದ ಅತಿ ಪ್ರಕಾಶವಂತನಾಗಿರುವುದರಿಂದ ಈತನಿಗೆ ಅಸೌಲೋಕ ಅಂತ ವಿಶೇಷವಾದ ಹೆಸರು ಅಂದರು. ಹಾಗಾದರೆ ಅಸೌಲೋಕ ಅಂದ್ರೆ ಸ್ವರ್ಗಲೋಕ, ಅಲ್ಲಿರತಕ್ಕಂಥ ನಾರಾಯಣ ರೂಪಕ್ಕೆ ಅಸೌಲೋಕ ಅಂತ ಹೆಸರು ಯಾಕ ಹೆಸರು ಬಂತು? ಅತಿ ಪ್ರಕಾಶವಂತನಾಗಿ ಪ್ರಾಣದೇವರಲ್ಲಿ ನಿಂತು ಆ ಲೋಕವನ್ನು ನಿಯಮನ ಮಾಡುವುದರಿಂದ ಅಂತ. ಈ ನಾರಾಯಣ ಇರುವುದಲ್ಲಿ ಅಸೌಲೋಕದಲ್ಲೇ ಇದ್ದಾನೆ, ಸ್ವರ್ಗಲೋಕದಲ್ಲೇ ಇದ್ದಾನೆ, ಅದು ವ್ಯಾಪ್ತಿಯಾಯಿತು. ಇವನ ವ್ಯಾಪಾರವೇನು, ಏನು ಕೆಲಸ ಮಾಡುತ್ತಾನೆ ಅಂದರೆ ಅಗ್ನಿಯ ಕೆಲಸ ಮಾಡುತ್ತಾನೆ. ಈ ಅಗ್ನಿಯ ಕೆಲಸ ಮಾಡುವಂತಹ ನಾರಾಯಣನಿಗೆ ಅಗ್ನಿ ಅಂತಲೇ ಹೆಸರು. ಅಗ್ನಿ ಒಳಗಿರತಕ್ಕಂಥ ಅಗ್ನಿಯಾಗಿರುವ ದೇವರ ಹೆಸರೇನು ಅಗ್ನಿ ಅಂತ. ದೇವರಿಗೆ ಅಗ್ನಿ ಅಂತ ಯಾಕೆ ಹೆಸರು ಅಂದ್ರೆ ಹೇಳುತ್ತಾರೆ ಅದನಾತ್ ಅಂಗ ನೇತೃತ್ವಾಚ್ಚ ಅಗ್ನಿರಿತ್ಯುಚ್ಚತೆ. ಈತ ಅದನಾತ್ ಯಾರು ಯಾರು ತನಗೇನು ಕೊಡುತ್ತಾರೆ ಎಲ್ಲವನ್ನ ಸ್ವೀಕಾರ ಮಾಡುತ್ತಾನೆ, ತಿಂದು ಬಿಡುತ್ತಾನೆ. ಅಷ್ಟೇ ಅಲ್ಲ, ಅಂಗ ನೇತೃತ್ವಾಚ್ಚ, ನಮ್ಮ ಇಡೀ ಅಂಗಗಳಿಗೆ ನೇತಾರನಾಗಿದ್ದಾನೆ. ಅಂಗಗಳಲ್ಲಿ ನಿಂತು ನಮ್ಮಲ್ಲಿ ಪ್ರೇರಣೆ ಮಾಡಿ ಅಂಗಗಳ ಮೂಲಕ ಸಾಧನೆ ಮಾಡಿಸಿ ನಮ್ಮನ್ನ ಮೋಕ್ಷಕ್ಕೆ ಕರಕೊಂಡು ಹೋಗ್ತಾನೆ. ಆದ್ದರಿಂದ ಅಂಗಗಳ ನೇತಾರ, ಆದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ದೇವರನ್ನ ಯಾರು ಅಗ್ನಿ ಅಗ್ನಿ ಅಂತ ಚಿಂತನೆ ಮಾಡುತ್ತಾರೆ ಅವರ ಅಂಗಗಳಲ್ಲಿ ಅದ್ಭುತವಾದ ಪ್ರೇರಣೆ ಬಂದು ಆ ಭಗವಂತನ ಸಾಧನೆ ನಿತ್ಯವೂ ಸಹಜವಾಗಿ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ನಾರಾಯಣನಿಂದ ಈ ನಾರಾಯಣ ಏನಾದ, ಹಾಗಾದರೆ ಅಸೌಲೋಕ ಸ್ವರ್ಗಲೋಕದಲ್ಲಿ ಅಸೌಲೋಕ ಅಂತ ಕರೆಸಿಕೊಂಡು ವ್ಯಾಪ್ತಿಯನ್ನು ತೋರಿದ, ಅಗ್ನಿ ಅಂತ ಕರೆಸಿಕೊಂಡಿದ್ದು ತನ್ನ ವ್ಯಾಪಾರವನ್ನು ತೋರಿದ. ಇಂಥ ನಾರಾಯಣ ರೂಪದಿಂದ ಹೊರಟು ಬಂದ 5 ರೂಪಗಳು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 5 ರೂಪಗಳಿಗೂ ಒಂದು ಪ್ರತ್ಯೇಕ ಹೆಸರು. ಏನದು ಅಂದ್ರೆ ಬರೀ ನಾರಾಯಣ ವಾಸುದೇವ ಅಂತಲ್ಲದೆ ಯಾವ ರೂಪದಿಂದ ಹುಟ್ಟಿ ಬಂದಿವೆಯೋ ಆ ರೂಪದ ಜೊತೆ ಜೊತೆಗೆ ಹೇಳಬೇಕು ಹೆಸರು. ಹೇಗೆ? ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ. ಅಂದ್ರೆ ಈ 5 ರೂಪಗಳು ಹುಟ್ಟಿ ಬಂದದ್ದು ಎಲ್ಲಿಂದ ಅಂದ್ರೆ ಮೊದಲು ನಾರಾಯಣ ನಾರಾಯಣ ಅಂತ ಹೇಳೋದ್ರಿಂದ ಈ ರೂಪ ಎಲ್ಲಿಂದ ಹುಟ್ಟಿ ಬಂತು ಅಂತ ಗೊತ್ತಾಗಿ ಬಿಡುತ್ತೆ. ಸರಿ, ಇಲ್ಲಿ ಏನು ರಹಸ್ಯ? ನಾರಾಯಣ ಅಂತ ಪ್ರತ್ಯೇಕ ರೂಪ ಇರಬಹುದಲ್ಲ, ಈ ಮೊದಲು ಒಂದು ನಾರಾಯಣ ರೂಪದಿಂದ ನಿಂತು ಅದರೊಳಗಿಂದ ಈ 5 ರೂಪಗಳು ಹುಟ್ಟಿ ಬರಲಿಕ್ಕೆ ಕಾರಣವೇನು ಅಂದರೆ ಇಲ್ಲಿ ಹೇಳುತ್ತಾರೆ ಈ ನಾರಾಯಣನಿಂದ ಹುಟ್ಟಿದ ವಾಸುದೇವ ರೂಪ ಅಂತ ತಗೊಳ್ಳೋಣ. ಅಲ್ಲಿ ವಾಸುದೇವ ರೂಪ ಮೇಲ್ನೋಟಕ್ಕೆ ಹೇಗಿರುತ್ತೆ, ವಾಸುದೇವ ರೂಪ ಅದರ ತುಂಬ ನಾರಾಯಣ ರೂಪಗಳು. ಒಂದು ವೇಳೆ ನಾನು ನಿಮಗೆ ನಾರಾಯಣನದ್ದೇ ಚಿಕ್ಕ ಚಿಕ್ಕ ಗೊಂಬೆಗಳು, ಸಕ್ಕರೆ ಗೊಂಬೆಗಳು ಕೊಟ್ಟೆ, ಅದಕ್ಕೆ ತಕ್ಕಂತ ಅಂಟನ್ನು ಕೊಟ್ಟೆ, ಆ ಸಕ್ಕರೆ ಗೊಂಬೆಗಳನ್ನ ಅಂಟನ್ನು ಬಳಸಿ ಒಂದು ಆಕಾರ ತಯಾರು ಮಾಡಿ ಅಂತ ಹೇಳಿದೆ. ಎಲ್ಲ ಒಂದಕ್ಕೊಂದು ಜೋಡಿಸಿ, ಅದು ಹೇಗೆ ಬೇಕಾದ್ರೂ ಜೋಡಿಸಬಹುದು. ಆ ಜೋಡಿಸಿ ಮಾಡುವ ಆಕಾರ ಏನು, ವಾಸುದೇವನ ಆಕಾರ ತನ್ನಿ ಎಂದೆ. ನೀವು ಆ ವಾಸುದೇವನ ಆಕಾರದಲ್ಲಿ ಆ ಗೊಂಬೆಗಳನ್ನೆಲ್ಲ ಜೋಡಿಸಿದ್ದೀರಾ, ಮೇಲ್ನೋಟಕ್ಕೆ ಹೇಗಿರುತ್ತೆ, ವಾಸುದೇವನ ಆಕಾರ, ಒಳಗೆಲ್ಲ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳು. ಇದು ನಾರಾಯಣನಿಂದ ಹುಟ್ಟಿ ಬಂದ ವಾಸುದೇವ ರೂಪ ಅಂದರೆ ಅದನ್ನು ಹೇಳ್ತಾರೆ, ನವನಾರಿ ಕುಂಜರದಂತೆ ಅಥವಾ ಪಂಚನಾರಿ ತುರಗದಂತೆ ದೇವರ ರೂಪಗಳು ಈ ತರ ಇರುತ್ತೆ. ಹಾಗಾದರೆ ಇದ್ಯಾಕೆ ಹೀಗೆ ಮಾಡ್ತಾನೆ ಭಗವಂತ ಅಂದರೆ, ಆತ ಭಗವಂತ ತನ್ನ ಒಂದು ರೂಪದಿಂದ ಒಂದು ಕಾರ್ಯ ಒಂದು ಗುಣ ಪ್ರಕಟ ಮಾಡಬೇಕು ಅಂತಿಟ್ಟುಕೊಂಡಿದ್ದಾನೆ. ನಾರಾಯಣ ರೂಪದಿಂದ ಒಂದು ಕಾರ್ಯ ಒಂದು ಗುಣ ಒಂದು ರೀತಿಯ ವಿಶೇಷವಾಗಿರತಕ್ಕಂಥದ್ದನ್ನು ಪ್ರಕಟ ಮಾಡಬೇಕಂತಿದ್ರೆ, ವಾಸುದೇವ ನಾಮಕನಾಗಿದ್ದು ಒಂದು ಗುಣ ಒಂದು ಕಾರ್ಯ ಪ್ರಕಟ ಮಾಡಬೇಕು ಅಂತಿದ್ದಾನೆ. ಅಂಥ ಕಾಲಕ್ಕೆ ಎರಡೂ ಗುಣ ಎರಡೂ ಕಾರ್ಯ ಒಂದೇ ರೂಪದಿಂದ ಆಗಬೇಕು ಅಂದ್ರೆ ಏನು ಮಾಡುತ್ತಾನೆ ಅಂದ್ರೆ, ಒಂದು ರೂಪದಿಂದ ಇನ್ನೊಂದು ರೂಪ ಸ್ವೀಕಾರ ಮಾಡುತ್ತಾನೆ. ಅವಾಗ ಏನಾಗುತ್ತೆ, ವಾಸುದೇವ ರೂಪವೇನೋ ಮೇಲ್ನೋಟಕ್ಕಿದೆ, ಒಳಗೆಲ್ಲ ನಾರಾಯಣ ರೂಪಗಳು. ಆಗ ಈ ನಾರಾಯಣ ರೂಪಗಳಿಂದ ತುಂಬಿದ ವಾಸುದೇವ ರೂಪದಿಂದ ಎರಡೂ ಗುಣ ಎರಡೂ ಕಾರ್ಯ ಹೊರಗೆ ಬರುತ್ತೆ. ಇದು ಭಗವಂತನ ರಹಸ್ಯ ಅಂತ ಅನೇಕ ವ್ಯೂಹ ರೂಪಗಳ ರಹಸ್ಯಗಳನ್ನ ಶಾಸ್ತ್ರದಲ್ಲಿ ಪ್ರಕಾಶ ಸಂಹಿತಾದ ಗ್ರಂಥಗಳಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಬೃಹತಿ ಸಹಸ್ರ ವ್ಯಾಖ್ಯಾನದಲ್ಲೂ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಹಾಗಾದರೆ ಇಲ್ಲಿ ಮೊದಲನೆಯ ರೂಪ ಯಾವುದು, ನಾರಾಯಣನಿಂದ ಹುಟ್ಟಿ ಬಂದ ರೂಪ ನಾರಾಯಣ ನಾರಾಯಣ ರೂಪ. ಈ ನಾರಾಯಣ ನಾರಾಯಣ ರೂಪ ಹೇಗಿರುತ್ತೆ ಅಂದರೆ, ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರಾದ ದೊಡ್ಡ ನಾರಾಯಣ ರೂಪ. ಈ ರೂಪದಿಂದ ಭಗವಂತ ಮೊದಲನೇ ರೂಪ ಧಾರಣೆ ಮಾಡಿದ. ಈ ರೂಪದಿಂದ ಎಲ್ಲಿದ್ದಾನೆ ಈತ ಅಂದರೆ, ಹೇಳುತ್ತಾರೆ ಸೂರ್ಯ ಮಂಡಲದಲ್ಲಿದ್ದಾನೆ. ಇದು ವ್ಯಾಪ್ತಿ ಅಂದರು. ಈ ನಾರಾಯಣ ಎಂಬ ಅಗ್ನಿ, ಆತ ಇರೋದು ವ್ಯಾಪ್ತಿ ಸ್ವರ್ಗಲೋಕದಲ್ಲಿ, ಮಾಡುವುದು ಅಗ್ನಿಯ ಕೆಲಸ. ಆತನಿಂದ ಹುಟ್ಟಿದ ರೂಪ ನಾರಾಯಣ ನಾರಾಯಣ ರೂಪ. ಈ ನಾರಾಯಣ ನಾರಾಯಣ ರೂಪ ಇರುವುದು ಸೂರ್ಯ ಮಂಡಲದಲ್ಲಿ, ಆದರೆ ಮಾಡುವ ಕೆಲಸ ಮಾತ್ರ ಸ್ವರ್ಗಲೋಕಾಗ್ನಿಯಲ್ಲಿ ಸಮಿತ್ತಿನ ಕೆಲಸ ಮಾಡುತ್ತಾನೆ. ಸರಿ, ಈ ಮೊದಲನೆಯ ರೂಪ ನಾರಾಯಣ ನಾರಾಯಣ ರೂಪ ಎಲ್ಲಿರುವುದು, ಸೂರ್ಯ ಮಂಡಲದಲ್ಲಿ. ಸೂರ್ಯನಿಗೆ ಹೆಸರೇನು, ಆದಿತ್ಯ ಅಂತ. ಆದಿತ್ಯನೊಳಗಿರುವ ನಾರಾಯಣ ನಾರಾಯಣ ರೂಪ, ಈ ರೂಪಕ್ಕೆ ಹೆಸರೇನು ಅಂದರೆ, ಆದಿತ್ಯನೊಳಗಿರುವ ದೇವನಿಗೆ ಹೆಸರು ಆದಿತ್ಯ ಅಂತಲೇನೆ. ನಾರಾಯಣನಿಂದ ಹುಟ್ಟಿ ಬಂದ ನಾರಾಯಣ ರೂಪ ನಾರಾಯಣ ನಾರಾಯಣ, ಈತ ಆದಿತ್ಯನೊಳಗೆ ಆದಿತ್ಯ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ ಈತನಿಗೆ ಆದಿತ್ಯ ಅಂತ ಹೆಸರು ಅಂದರೆ, ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತಿ, ಎಲ್ಲಾ ಪ್ರಾಣಿಗಳು ಮಾಡಿದ ಕರ್ಮಗಳ ಗುಂಪನ್ನ ತೆಗೆದುಕೊಂಡು ಹೋಗ್ತಾನಾದ್ದರಿಂದ ಈ ದೇವನಿಗೆ ಆದಿತ್ಯ ಅಂತ ಹೆಸರು. ಹಾಗಾದರೆ ಈ ಭಗವಂತ ನಾರಾಯಣನಿಂದ ಹುಟ್ಟಿದ ಮೊದಲನೆಯ ರೂಪ ನಾರಾಯಣ ನಾರಾಯಣ ರೂಪ, ಈ ನಾರಾಯಣ ನಾರಾಯಣ ರೂಪ ಸೂರ್ಯ ಮಂಡಲದಲ್ಲಿ ಆದಿತ್ಯ ಅಂತ ಕರೆಸಿಕೊಂಡಿದ್ದು ಎಲ್ಲಾ ಪ್ರಾಣಿಗಳ ಕರ್ಮವನ್ನ ತೆಗೆದುಕೊಂಡು ಹೋಗ್ತಾನಾದ್ದರಿಂದ ಈ ರೂಪಕ್ಕೆ ಆದಿತ್ಯ ಅಂತ ಹೆಸರು. ಇದು ವ್ಯಾಪ್ತಿಯಾಯಿತು. ವ್ಯಾಪಾರ ಏನು, ಸ್ವರ್ಗ ಲೋಕಾಗ್ನಿಯಲ್ಲಿ ಈ ನಾರಾಯಣ ನಾರಾಯಣ ರೂಪವೇ ಸಮಿತ್ತಾಗಿದೆ. ಸಮಿತ್ತ ಒಂದು ಕಟ್ಟಿಗೆ, ಸಮಿತ್ತಾಗಿದೆ. ದೇವರು ಸಮಿತ್ತಾಗಿದ್ದರೆ ಆತನ ಹೆಸರೇನಾಗಿ ಆಗಿರಬೇಕು, ಸಮಿತ್ತು ಅಂತಾರೆ. ಸಮಿತ್ತಾದ ದೇವರಿಗೆ ಹೆಸರು ಸಮಿತ್ತು ಅಂತ. ಈ ನಾರಾಯಣ ನಾರಾಯಣ ರೂಪಕ್ಕೆ ಈ ಸಮಿತ್ತಿನ ವ್ಯಾಪಾರ ಮಾಡುವಾಗ, ಸಮಿತ್ತಿನ ಕೆಲಸ ಮಾಡುತ್ತಾನಲ್ಲ, ಆ ಕೆಲಸ ಮಾಡುವಾಗ ಆತನಿಗೆ ಬರುವ ಹೆಸರು ಸಮಿತ್ತು ಅಂತ. ಯಾಕೆ ದೇವರಿಗೆ ಸಮಿತ್ತು ಅಂತ ಹೆಸರು ಅಂದರೆ, ಸಮೇಧನಾತ್ ಸಮಿತು, ಚೆನ್ನಾಗಿ ಇವನನ್ನ ಚಿಂತನೆ ಮಾಡಿದವರನ್ನ ವೃದ್ಧಿಗೊಳಿಸ್ತಾನಾದ್ದರಿಂದ ದೇವರಿಗೆ ಸಮಿತ್ತು ಅಂತ ಹೆಸರು. ಸಮೇಧನಾತ್ ಸಮಿತ್. ಇನ್ನ ಈ ಭಗವಂತ ತಾನು ಪೂರ್ಣ ವೃದ್ಧಿ ಹೊಂದಿದ್ದಾನೆ, ಅಂದರೆ ಪೂರ್ಣನಾಗಿದ್ದಾನೆ. ಅದರಿಂದ ಇತನಿಗೆ ಸಮಿತ್ತು ಅಂತ ಹೆಸರು. ಅಷ್ಟೇ ಅಲ್ಲ, ಚಿಂತನೆ ಮಾಡಿದವರನ್ನ ಪೂರ್ಣ ವೃದ್ಧಿಗೊಳಿಸ್ತಾನಾದ್ದರಿಂದ ಇವನಿಗೆ ಸಮಿತ್ತು ಅಂತ ಹೆಸರು ಬಂತು. ಹಾಗಾದರೆ ನಾರಾಯಣನಿಂದ ಹುಟ್ಟಿದ ಮೊದಲನೆಯ ರೂಪ ನಾರಾಯಣ, ನಾರಾಯಣ ರೂಪ ಅದು ಎಲ್ಲಿದೆ? ಸೂರ್ಯ ಮಂಡಲದಲ್ಲಿ ಆದಿತ್ಯ ಅಂತ ಕರೆಸಿಕೊಂಡಿದೆ. ಯಾಕೆ ಆದಿತ್ಯ ಅಂತ ಹೆಸರು? ಎಲ್ಲಾ ಪ್ರಾಣಿಗಳು ಮಾಡಿದ ಕರ್ಮಗಳನ್ನ ತೆಗೆದುಕೊಂಡು ಹೋಗ್ತಾನಾದ್ದರಿಂದ ಆದಿತ್ಯ ಅಂತ ಹೆಸರು. ಇದು ವ್ಯಾಪ್ತಿ. ಇದರ ವ್ಯಾಪಾರ ಏನು? ಸ್ವರ್ಗ ಲೋಕಾಗ್ನಿಯಲ್ಲಿ ಸಮಿತ್ತಿನ ವ್ಯಾಪಾರ. ಸಮಿತ್ತು ಅಂತ ಯಾಕೆ ಕರೆದರು ಅಂತ ಹೇಳಿದರೆ, ಸಮಿತ್ತು ಅಂತ ಹೇಳಿದರೆ ಸಮೇಧನ, ಅದು ತನ್ನನ್ನು ಚಿಂತನೆ ಮಾಡಿದವರಿಗೆ, ಅಥವಾ ತನ್ನಲ್ಲಿ ಹೋಮ ಮಾಡುತ್ತಾರಲ್ಲ, ಜೀವನನ್ನೇ ಹೋಮ ಮಾಡುತ್ತಾರಲ್ಲ, ಆ ಜೀವನನ್ನ ವೃದ್ಧಿಗೊಳಿಸ್ತಾನಾದ್ದರಿಂದ ಈತನಿಗೆ ಸಮಿತ್ತು ಅಂತ ಹೆಸರು. ಕಟ್ಟಿಗೆ ಹಾಕಿದರೆ ತಾನೇ ಉರಿ ಜಾಸ್ತಿ ಆಗುವುದು? ಅದೇ ರೀತಿಯಲ್ಲಿ ಭಗವಂತ ಸಮಿತ್ತು ಅಂತ ಹೇಳಿದರು. ಅದರಿಂದ ನಾವು ನಿತ್ಯವೂ ಕೂಡ ಭಗವಂತನ ಈ ರೂಪವನ್ನ, ನಾರಾಯಣ ನಾರಾಯಣ ರೂಪವನ್ನ ನಾವು ಸಮಿತ್ತು ಸಮಿತ್ತು ಅಂತ ಚಿಂತನೆ ಮಾಡುತ್ತಾ ಬಂದರೆ ನಮ್ಮನ್ನು ಚೆನ್ನಾಗಿ ವೃದ್ಧಿಗೊಳಿಸ್ತಾನೆ ಭಗವಂತ. ಸರಿ, ಇನ್ನ ಎರಡನೇ ರೂಪ ಯಾವುದು ಅಂದರೆ ನಾರಾಯಣನಿಂದ ಹುಟ್ಟಿದ ವಾಸುದೇವ ರೂಪ. ಈ ನಾರಾಯಣ ವಾಸುದೇವ ರೂಪ ಹೇಗಿರುತ್ತೆ? ಮೇಲ್ನೋಟಕ್ಕೆ ವಾಸುದೇವ ರೂಪ, ಒಳಗೆಲ್ಲ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳು. ಇಂಥ ರೂಪ ಇದು ಎಲ್ಲಿದೆ? ವ್ಯಾಪ್ತಿ ಎಲ್ಲಿದೆ ಅಂದರೆ ಸೂರ್ಯ ಮಂಡಲದ ರಶ್ಮಿಗಳಲ್ಲಿ ತುಂಬಿದ್ದಾನೆ. ರಶ್ಮಿಗಳಲ್ಲಿರುವ ನಾರಾಯಣ ವಾಸುದೇವ ರೂಪಕ್ಕೆ ಹೆಸರೇನಯ್ಯ ಅಂದರೆ ರಶ್ಮಿ ಅಂತಲೇನೆ ಹೆಸರು. ತುಂಬಾ ಜನ ಇಟ್ಕೊಂಡಿರ್ತೀರಾ ರಶ್ಮಿ ರಶ್ಮಿ ಅಂದ್ರೆ, ಅರ್ಥವೇ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರಶ್ಮಿ ಅಂದ್ರೆ ಅರ್ಥ ಏನು ಗೊತ್ತಾ? ರತಿ ಶಂ ಮಾನ ರೂಪತ್ವ, ಮಂಗಳಕರವಾದ ಜ್ಞಾನ ಆನಂದ ರೂಪವನ್ನ ಹೊಂದಿದ್ದರಿಂದ ಈತನಿಗೆ ರಶ್ಮಿ ಅಂತ ಹೆಸರು. ಯಾವ ರೂಪ ಇದು? ನಾರಾಯಣನಿಂದ ಹುಟ್ಟಿದ ವಾಸುದೇವ ರೂಪ. ಈ ನಾರಾಯಣನಿಂದ ಹುಟ್ಟಿದ ವಾಸುದೇವ ರೂಪ ನಾರಾಯಣ ವಾಸುದೇವ ಅಂತ ಕರೆಸಿಕೊಂಡಿದ್ದು, ಇರುವುದು ಸೂರ್ಯ ಮಂಡಲದ ರಶ್ಮಿಗಳಲ್ಲಿದ್ದು ರಶ್ಮಿ ಅಂತ ಕರೆಸಿಕೊಂಡಿದ್ದಾನೆ. ನಂತರ ಈ ರೂಪವೇ ಸ್ವರ್ಗಲೋಕದ ಅಗ್ನಿಯಲ್ಲಿ ಮಾಡುವ ವ್ಯಾಪಾರ ಏನು ಅಂದರೆ ಧೂಮದ ಕೆಲಸ. ಇಲ್ಲಿ ಸೂರ್ಯ ಮಂಡಲದ ರಶ್ಮಿಗಳಲ್ಲಿದ್ದು ತನ್ನ ವ್ಯಾಪ್ತಿಯನ್ನ ತೋರಿದ. ಇನ್ನು ವ್ಯಾಪಾರ ಯಾವುದು ಅಂದ್ರೆ ಧೂಮದ ವ್ಯಾಪಾರ, ಧೂಮದ ಕೆಲಸ. ಧೂಮವಾಗಿರುವ ಭಗವಂತ ನಾರಾಯಣ ವಾಸುದೇವ ರೂಪಕ್ಕೆ ಏನು ಹೆಸರು? ಧೂಮ ಅಂತಲೇನೆ ಹೆಸರು. ದೇವರಿಗೆ ಧೂಮ ಅಂತ ಯಾಕೆ ಹೆಸರು ಅಂದ್ರೆ ಹೇಳುತ್ತಾರೆ, ಅಜ್ಞಾನಾದೀನಾಂ ಧೂತ್ಕರಣಾತ್ ಧೂಮ ನಾಮ ಅಂದ್ರು. ಭಗವಂತ ಇವನನ್ನ ಧೂಮ ಧೂಮ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅಂತವರ ಅಜ್ಞಾನಾದಿಗಳನ್ನ ಧೂಲಿಪಟನ ಮಾಡಿಬಿಡುತ್ತಾನೆ, ಧ್ವಂಸ ಮಾಡಿಬಿಡುತ್ತಾನೆ. ಆದ್ದರಿಂದ ಇವನಿಗೆ ಧೂಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎರಡನೇ ರೂಪ ಯಾವುದು? ನಾರಾಯಣನಿಂದ ಹುಟ್ಟಿದ ವಾಸುದೇವ ರೂಪ. ಈ ರೂಪ ಇರುವುದು ಸೂರ್ಯ ಮಂಡಲದ ರಶ್ಮಿಗಳಲ್ಲಿ, ಅದು ವ್ಯಾಪ್ತಿ. ಆ ಸೂರ್ಯ ಮಂಡಲದ ರಶ್ಮಿಗಳಲ್ಲಿರುವ ದೇವರಿಗೆ ಹೆಸರೇನು? ರಶ್ಮಿ ಅಂತಲೇನೆ. ಯಾಕ ಹೆಸರು ಬಂತು ಅಂದರೆ ಮಂಗಳಕರವಾದ ಜ್ಞಾನಾನಂದ ರೂಪ ಹೊಂದಿದ್ದರಿಂದ ಇವನಿಗೆ ರಶ್ಮಿ ಅಂತ ಹೆಸರು. ನಂತರ ಇವನೇ ಸ್ವರ್ಗಲೋಕದ ಅಗ್ನಿಯಲ್ಲಿ ವ್ಯಾಪಾರ ಯಾವುದು? ಧೂಮದ ವ್ಯಾಪಾರ ಮಾಡುತ್ತಾ ಇದ್ದಾನೆ. ಧೂಮದ ವ್ಯಾಪಾರ ಮಾಡುವ ದೇವನಿಗೆ ಹೆಸರೇನು? ಧೂಮ ಅಂತಲೇನೆ. ಯಾಕೆ ಧೂಮ ಅಂದರೆ ಚಿಂತನೆ ಮಾಡುವವರ ಅಜ್ಞಾನಾದಿಗಳನ್ನ ಧ್ವಂಸ ಮಾಡುವುದರಿಂದ ಅಂತ ಎರಡು ರೂಪಗಳ ಪರಿಚಯ ಆಯಿತು. ಇನ್ನ ಆ ನಾರಾಯಣನಿಂದ ಹುಟ್ಟಿ ಬಂದ ಮೂರನೇ ರೂಪ ನಾರಾಯಣ ಸಂಕರ್ಷಣ ರೂಪ. ಈ ರೂಪ ಹೇಗಿರಬೇಕು? ಹಾಗಾದರೆ ನಾರ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರಾದ ದೊಡ್ಡದಾದ ಸಂಕರ್ಷಣ ರೂಪ. ಈ ರೂಪ ಎಲ್ಲಿದೆ ಅಂದ್ರೆ ಹೇಳ್ತಾ ಇದ್ದಾರೆ, ಅಹಸಂಸ್ಥಿತಃ ಅಹರ್ನಾಮ, ಹಗಲಿನಲ್ಲಿದ್ದಾನೆ. ಆ ಹಗಲಿನೊಳಗಿರತಕ್ಕಂಥ ನಾರಾಯಣ ಸಂಕರ್ಷಣ ರೂಪ ಏನಿದೆ, ಆ ಹಗಲಿನ ದೇವರಿಗೆ ಹಗಲು ಅಂತಲೇ ಹೆಸರು. ಅಹಸ್ಸಿನಲ್ಲಿರುವ ದೇವರಿಗೆ ಅಹಸ್ಸು ಅಂತಲೇ ಹೆಸರು. ದೇವರಿಗೆ ಅಹಸ್ಸು ಅಂತ ಯಾಕೆ ಹೆಸರು ಅಂದ್ರೆ ತಮಸ ಅಹನೀಯತ್ವಾತ್. ಇಲ್ಲಿ ನೋಡಿ, ಬೆಳಕು ಬಂದರೆ ಅದರಿಂದ ಹೊಡೆತ ಕತ್ತಲಿಗಿದೆ, ಬೆಳಕು ಬಂದರೆ ಕತ್ತಲು ಓಡಿ ಹೋಗುತ್ತೆ. ಕತ್ತಲು ಬಂದರೆ ಬೆಳಕು ಓಡಿ ಹೋಗುವುದಿಲ್ಲ, ಅದು ಇದೆಯಾ? ಸರ್ವಥಾ ಇಲ್ಲ ನೋಡಿ. ಬೆಳಕಿನಲ್ಲಿ ಮಾತ್ರ ಆ ತಾಕತ್ತು ಯಾಕೆ ಬಂತು? ದೇವರ ಈ ರೂಪ ನಿಂತದ್ದಕ್ಕೆ ಎಂದು. ಅಂದರೆ ಬೆಳಕಿನಲ್ಲಿರುವ ದೇವರ ರೂಪ, ಬೆಳಕಿನಲ್ಲಿ ನಾರಾಯಣ ಸಂಕರ್ಷಣ ರೂಪ ನಿಂತದ್ದಕ್ಕೆ, ಆ ನಾರಾಯಣ ಸಂಕರ್ಷಣ ರೂಪ ನಿಂತದ್ದಕ್ಕಾಗಿ ಅದಕ್ಕೆ ಕತ್ತಲಿನಿಂದ ಹೊಡೆತ ಇಲ್ಲದೆ ಆಯಿತು. ಅದಕ್ಕೆ ನಾವು ಕೂಡ ದೇವರನ್ನ ಅಹಸ್ಸು ಅಹಸ್ಸು ಅಂತ ಚಿಂತನೆ ಮಾಡಿದರೆ, ಅಹರ್ನಾಮಕ ನೀನು ಹಗಲಿನಲ್ಲಿ ಇದೆಯಾ ಅಂದ್ರೆ ನಮಗೂ ಕೂಡ ಕತ್ತಲಿಂದ ಹೊಡೆತ ಇಲ್ಲ, ಅಂದ್ರೆ ಅಜ್ಞಾನದ ಕತ್ತಲಿಂದ ನಮಗೆ ಹೊಡೆತವಿಲ್ಲದೆ ಆಗಿಬಿಡುತ್ತೆ. ಅದರಿಂದ ನಾವು ಭಗವಂತನನ್ನ ಅಹಸ್ಸು ಅಂತ ಚಿಂತನೆ ಮಾಡೋಣ. ಯಾರು? ನಾರಾಯಣ ಸಂಕರ್ಷಣ ರೂಪ. ಈ ನಾರಾಯಣ ಸಂಕರ್ಷಣ ರೂಪ ಹಗಲಿನಲ್ಲಿ ಅಹಸ್ಸು ಅಂತ ಕರೆಸಿಕೊಂಡಿರುವ ದೇವರ ರೂಪ, ಕತ್ತಲಿಂದ ಹೊಡೆತವಿಲ್ಲದ ಅಜ್ಞಾನದ ಹೊಡೆತವಿಲ್ಲದ ದೇವರ ರೂಪ. ಮಾಡುವ ವ್ಯಾಪಾರವೇನು ಸ್ವರ್ಗ ಲೋಕದ ಅಗ್ನಿಯಲ್ಲಿ ಅಂದರೆ ಹೇಳುತ್ತಾರೆ, ಅಲ್ಲಿ ಅರ್ಚಿ ಜ್ವಾಲೆಯಾಗಿದ್ದಾನೆ ಭಗವಂತ. ಜ್ವಾಲೆಯಾಗಿರೋ ಭಗವಂತನಿಗೆ ಏನಯ್ಯ ಹೆಸರು ಅಂದ್ರೆ ಅರ್ಚಿ ಅಂತಲೇ ಹೆಸರು. ಯಾಕೆ ತನಗೆ ಅರ್ಚಿ ಅಂತ ಹೆಸರು ಅಂದರೆ ಅರ್ಚಿತತ್ವಾತ್, ಎಲ್ಲರಿಂದ ಪೂಜ್ಯನಾದ್ದರಿಂದ ದೇವರಿಗೆ ಅರ್ಚಿ ಅಂತ ಹೆಸರು. ಅಷ್ಟೇ ಅಲ್ಲ, ದೇವರನ್ನ ಯಾರು ಅರ್ಚಿ ಅರ್ಚಿ ಎಂದು ಚಿಂತನೆ ಮಾಡುತ್ತಾರೆ ಅವರು ಲೋಕದಲ್ಲಿ ಅರ್ಚಿತರಾಗ್ತಾರೆ, ಪೂಜ್ಯರಾಗ್ತಾರೆ, ಪೂಜ್ಯತ್ವ ಬರುತ್ತೆ ಎಂಬುದನ್ನು ತಿಳಿಸಿಕೊಡತಾ ಇದ್ದಾರೆ. ಹಾಗಾದರೆ ಭಗವಂತ ನಾರಾಯಣ ಸಂಕರ್ಷಣ ರೂಪ, ವ್ಯಾಪ್ತಿ ಎಲ್ಲಿದ್ದಾನೆ ಅಂದರೆ ಹಗಲಿನಲ್ಲಿದ್ದಾನೆ. ಹಗಲಿನಲ್ಲಿ ಅಹಸ್ಸಿನಲ್ಲಿರುವ ದೇವರಿಗೆ ಅಹಸ್ಸು ಅಂತ ಹೆಸರು. ಯಾಕೆ? ಕತ್ತಲಿನಿಂದ ಹೊಡೆತವಿಲ್ಲದ್ದರಿಂದ ಅಂತ ಒಂದಾಯಿತು. ಇದು ವ್ಯಾಪ್ತಿ. ಇನ್ನು ವ್ಯಾಪಾರ ಏನು? ಸ್ವರ್ಗ ಲೋಕದ ಅಗ್ನಿಯಲ್ಲಿ ತಾನು ಅರ್ಚಿ ಜ್ವಾಲೆ ಆಗಿದ್ದಾನೆ. ದೇವರಿಗೆ ಅರ್ಚಿ ಅಂತ ಹೆಸರು, ಜ್ವಾಲೆ ಆಗಿದ್ದವನಿಗೆ ಅರ್ಚಿ ಅಂತ ಯಾಕೆ ಹೆಸರು? ಅರ್ಚಿತನಾದ್ದರಿಂದ, ಪೂಜ್ಯನಾದ್ದರಿಂದ ಇವನಿಗೆ ಅರ್ಚಿ ಅಂತ ಹೆಸರು. ನಂತರ ಬರತಕ್ಕಂಥ ರೂಪ ಯಾವುದು ಅಂದರೆ ನಾರಾಯಣನಿಂದ ಹುಟ್ಟಿದ ಪ್ರತ್ಯುಮ್ನ ರೂಪ. ಈ ರೂಪ ಹೇಗಿರುತ್ತೆ ಅಂದರೆ ಅನೇಕ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರಾದ ಪ್ರದ್ಯುಮ್ನ ರೂಪ, ಏರ್ಪಟ್ಟಂತಹ ರೂಪ. ಈ ರೂಪ ಎಲ್ಲಿದೆ ಅಂದ್ರೆ ಹೇಳುತ್ತಾರೆ, ಆಹ್ಲಾದ ರೂಪತ್ವ ಚಂದ್ರನಾಮ ಚಂದ್ರ ಸಂಸ್ಥಿತ ನಾರಾಯಣ ಪ್ರದ್ಯುಮ್ನ. ನಾರಾಯಣ ಪ್ರದ್ಯುಮ್ನ ರೂಪ ವ್ಯಾಪ್ತಿ ಎಲ್ಲಿದ್ದಾನೆ ಅಂದ್ರೆ ಚಂದ್ರನೊಳಗಿದ್ದಾನೆ. ಚಂದ್ರನೊಳಗಿರತಕ್ಕಂತಹ ನಾರಾಯಣ ಪ್ರದ್ಯುಮ್ನ ರೂಪ ಚಂದ್ರ ಅಂತಲೇ ಕರೆಸಿಕೊಂಡಿದ್ದಾನೆ. ಯಾಕೆಂದ್ರೆ ಆಹ್ಲಾದ ರೂಪತ್ವ, ಎಲ್ಲರಿಗೂ ಆಹ್ಲಾದ ಕೊಡುವ ರೂಪ ಇರೋದರಿಂದ, ಅವನಿಗೆ ಆಹ್ಲಾದ ಕೊಡುವುದರಿಂದ ದೇವರಿಗೆ ಚಂದ್ರ ಅಂತ ಹೆಸರು. ನಾವು ಕೂಡ ದೇವರನ್ನ ಚಂದ್ರ ಚಂದ್ರ ಅಂತ, ಚಂದ್ರನೊಳಗಿರುವ ದೇವರನ್ನ ಚಂದ್ರ ಅಂತ ಕರೆದರೆ ನಮ್ಮನ್ನ ನೋಡಿದವರಿಗೆ ಮಿಕ್ಕವರಿಗೆ ಆಹ್ಲಾದ ಆಗುತ್ತೆ. ನೋಡಿದ ಕೂಡಲೇ ಮುಖ ತಿರುಗಿಸಿಕೊಂಡು ಹೋಗುವವರೆಲ್ಲರೂ ಕೂಡ ಸಂತೋಷವಾಗಿ ಚೂರು ನಗಲಿಕ್ಕೆ ಶುರು ಮಾಡುತ್ತಾರೆ. ಯಾವಾಗ ದೇವರನ್ನ ಚಂದ್ರ ಅಂತ ಚಿಂತನೆ ಮಾಡಿದರೆ, ಆ ಗುಣ ನಮ್ಮಲ್ಲಿ ಪ್ರಕಟ ಮಾಡುತ್ತಾರೆ, ಆಗ ನಮ್ಮನ್ನು ನೋಡಿದವರಿಗೂ ಸಂತೋಷವಾಗುತ್ತೆ. ಆದ್ದರಿಂದ ಚಂದ್ರನೊಳಗಿರುವ ನಾರಾಯಣ ಪ್ರದ್ಯುಮ್ನ ರೂಪ ಚಂದ್ರ ಅಂತ ಕರೆಸಿಕೊಂಡು ತನ್ನ ವ್ಯಾಪ್ತಿಯನ್ನ ತೋರಿ ತನ್ನ ವ್ಯಾಪಾರವನ್ನ ತೋರುತ್ತಾನೆ. ತಾನು ಇಲ್ಲಿ ಏನು ವ್ಯಾಪಾರ ಮಾಡುವುದು ಅಂದರೆ ಅಂಗಾರವಾಗಿದ್ದಾನೆ ಸ್ವರ್ಗ ಲೋಕದ ಅಗ್ನಿಯಲ್ಲಿ. ಸ್ವರ್ಗ ಲೋಕ ಅಗ್ನಿಯಲ್ಲಿರತಕ್ಕಂಥ ಅಂಗಾರ ಅಂತ ಕರೆಸಿಕೊಂಡಿರತಕ್ಕಂಥ ನಾರಾಯಣ ಪ್ರದ್ಯುಮ್ನ ರೂಪ ಅಂಗಾರ ಅಂತ ಯಾಕೆ ಕರೆಸಿಕೊಂಡ ಅಂದ್ರೆ ಹೇಳುತ್ತಾರೆ, ಅಂಗರತೇಹೇ ಅಂಗಾರ, ಇವನ ಅಂಗಾಂಗಗಳಲ್ಲಿ ರತಿ, ಆನಂದ ತುಂಬಿದೆ. ಅಷ್ಟೇ ಅಲ್ಲ, ದೇವರನ್ನ ಯಾರು ಅಂಗಾರ ಅಂಗಾರ ಅಂತ ಚಿಂತನೆ ಮಾಡುತ್ತಾರೆ ಅವರಿಗೆಲ್ಲರಿಗೂ ಕೂಡ ಅಂಗಗಳಲ್ಲಿ ರತಿ ಅಂದರೆ ಸಂತೋಷವನ್ನು ತುಂಬಿ ಬಿಡುತ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾರಾಯಣ ಪ್ರದ್ಯುಮ್ನ ರೂಪ ಇದಿರುವುದು, ವಿಶೇಷವಾಗಿರತಕ್ಕಂಥ ಚಂದ್ರನಲ್ಲಿ, ಚಂದ್ರನಲ್ಲಿದ್ದುಕೊಂಡು ಚಂದ್ರ ಅಂತ ಕರೆಸಿಕೊಂಡಿದ್ದಾನೆ ಆಹ್ಲಾದ ರೂಪನಾದ್ದರಿಂದ. ಆಹ್ಲಾದ ರೂಪನಾದ ಚಂದ್ರ ಅಂತ ಕರೆಸಿಕೊಂಡ ನಾರಾಯಣ ಪ್ರದ್ಯುಮ್ನ ರೂಪ ತನ್ನ ವ್ಯಾಪ್ತಿಯನ್ನು ತೋರಿ ನಂತರ ಮಾಡುವ ಕೆಲಸ ಸ್ವರ್ಗ ಲೋಕದ ಅಗ್ನಿಯಲ್ಲಿ, ವಿಶೇಷವಾಗಿ ತಾನು ಅಂಗಾರ ಅಂದರೆ ಅಂಗಗಳಿಗೆ ರತಿಯನ್ನು ತುಂಬುವ ಕೆಲಸವನ್ನ ಮಾಡುತ್ತಾ ತಾನು ಅಂಗಾರ ಅಂತ ಕರೆಸಿಕೊಂಡಿದ್ದಾನೆ. ಇವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಆ ಭಗವಂತನ ಇಲ್ಲಿ ಅಲ್ಲಿದ್ದಾನಂತೆ ಇಲ್ಲಿದ್ದಾನೆ ಅಂತ ಹೇಳಿ ಹೋಗುವುದಲ್ಲ, ಅಲ್ಲಿದ್ದೀಯಾ ಸ್ವಾಮಿ ಅಂತ ನಿನಗೆ ನಮೋ ನಮಃ. ನನ್ನನ್ನ ಹೋಮ ಮಾಡಿದಾಗ, ದೇವತೆಗಳು ನಿನ್ನಲ್ಲಿ ಹೋಮ ಮಾಡಿದಾಗ ನಿನ್ನ ಈ ರೂಪ ಇತ್ತು, ಆ ರೂಪಕ್ಕೆ ಅನಂತ ನಮಸ್ಕಾರಗಳಯ್ಯ. ನನ್ನಲ್ಲಿ ಪರಿಣಾಮ ಉಂಟು ಮಾಡಿದ್ದೀಯಾ, ಈ ದೇಹ ಕೊಟ್ಟಿದ್ದೀಯಾ, ನಿನಗೆ ಅನಂತ ಕೋಟಿ ನಮಸ್ಕಾರಗಳು ಅಂತ ದಿನಾಗ್ಲೂ ಸಲ್ಲಿಸಬೇಕು. ನಂತರ ಯಾಕೆ ಹೇಳಿ, ಅವನಿಗೆ ಎಷ್ಟು ನಮಸ್ಕಾರ ಸಲ್ಲಿಸಿದ್ರು ಕೂಡ ನಮ್ಮ ಕೃತಜ್ಞತೆ ತೀರಲ್ಲ. ಬೇಕಾದರೆ ಒಂದು ದಿವಸ ಹಾಸ್ಪಿಟಲ್ಗೆ ಹೋಗಿ ನೋಡಿ, ಗೊತ್ತಾಗುತ್ತೆ. ಅವ ನಿತ್ಯವೂ ಕೂಡ ನಮ್ಮಲ್ಲಿ ನಿಂತು ಕಿಡ್ನೀಸಲ್ಲಿ ನಿಂತು ಕ್ಲೀನಿಂಗ್ ಮಾಡ್ತಾ ಇದ್ದಾನೆ. ಚೆನ್ನಾಗಿದ್ದಷ್ಟು ಕಾಲ ನಮ್ಮನ್ನ ನಾವೆಲ್ಲ ರಾಜರೇ. ಯಾವಾಗಾದರೆ ಹಾಸ್ಪಿಟಲ್ಗೆ ಹಾಕ್ತಾರೋ ಕಿಡ್ನೀಸ್ ಕೆಲಸ ಮಾಡ್ತಾ ಇಲ್ಲ ಅಂತ, ಅವಾಗ ಒಂದೊಂದು ದಿವಸ ಡಯಾಲಿಸಿಸ್ ಮಾಡಲಿಕ್ಕೂ 4,000 ಕೊಡಬೇಕು. ಎಷ್ಟು ಭೀಕರವಾದ ಪರಿಸ್ಥಿತಿ ಅಲ್ವಾ. ಉಸಿರಾಟ ಅವನು ಆಡಿಸಿದಷ್ಟು ಕಾಲ ಸಂತೋಷ, ಯಾರು ಅದನ್ನು ಕೇರೇ ಮಾಡಲ್ಲ. ಒಂದು ಸಲ ಉಸಿರಾಟ ತೊಂದರೆ ಆದರೆ ಹಾಸ್ಪಿಟಲ್ ಹಾಕಿದ್ರೆ ವೆಂಟಿಲೇಟರ್ ಅಂತ ಇಡ್ತಾರೆ, ಅದಿಟ್ಟಾಗ ನೋಡಬೇಕು ಎಷ್ಟು ದಿನಕ್ಕೆ 5,000 ಕೊಡಬೇಕು. ಈ ಪ್ರಕಾರ ಸ್ವಾಮಿಗೆ ಇಡೀ ಜೀವನ ಕೊಡಬೇಕು ಅಂದ್ರೆ ಎಷ್ಟದು ನಾವು ಕೊಡಬೇಕಾಗಿದ್ದು. ಅಷ್ಟೇ ಅಲ್ಲ, ಯಾವ ಡಾಕ್ಟರನ್ನಾದ್ರೂ ಕೇಳ್ರಿ, ನ್ಯಾಚುರಲ್ ಆಗಿ ಭಗವಂತ ನಮಗೆ ಕೊಟ್ಟ ಅವಯವ ಅವರ್ಯಾರಾದ್ರೂ ಕೊಡ್ಲಿಕ್ಕಾಗತ್ತಾ? ಸರ್ವಥ ಕೊಡ್ಲಿಕ್ಕಾಗಲ್ಲ. ದೇವರು ಕೊಟ್ಟದ್ದೇ ಕೊಟ್ಟದ್ದು, ಆ ಕತ್ತರೆ ಹಾಕಿದ್ರ ಮುಗಿದೋಯ್ತು, ಮತ್ತದು ನಮಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಹೇಳ್ತಾರೆ, ತನು ಮನಗಳಿತ್ತಾದ ಇತ್ತು ಆದರಿಬ್ಬರುಂಟೇನೋ ಲೋಕದಲ್ಲೂ. ಇಂಥ ಶರೀರ ಕೊಟ್ಟಿದ್ದಾನಲ್ಲ ಅದ್ಭುತವಾದ್ದು, ಯಾರಯ್ಯ ಕೊಡ್ಲಿಕ್ಕೆ ಸಾಧ್ಯ? ಯಾರು ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಅಂಥ ರೀತಿಯಾದ ಹೊರಗೆ ನೋಡಿದಾಗ ಪಾಪ ಕಾಲು ಕುಂಟ್ರು ಕುರುಡ್ರು ನೋಡಿ ಎಷ್ಟೋ ಒದ್ದಾಡ್ತಾ ಹೋಗ್ತಾ ಇರ್ತಾರೆ. ನೋಡಿದಾಗ ಸ್ವಾಮಿ ಒಳ್ಳೆ ಕಾಲು ಕೊಟ್ಟಿಯಪ್ಪ, ನಿನಗೆ ಅನಂತ ನಮಸ್ಕಾರ ಅಂತ ಸರಿಸಲಿಕ್ಕೆ ಏನ್ರಿ ನಮ್ಮ ರೋಗ? ಅದರಿಂದ ದೇವರ ನಮಸ್ಕಾರ ಮಾಡೋಣ. ಸ್ವಾಮಿ ಮಾಡಿದ ಉಪಕಾರವನ್ನು ನೆನೆದು ನಮಸ್ಕಾರ ಮಾಡಲಿಕ್ಕೂ ನಮಗೆ ರೋಗ ಅಡ್ಡಿ ಬರ್ತಾ ಇದೆ. ಯಾವುದು? ಜಾಡ್ಯ. ಆ ರೋಗವನ್ನು ಕತ್ತರಿಸಿ ಹಾಕೋಣ. ನಮಗಿರೋ ಎಲ್ಲಾ ಡಿಸೀಸಸ್ಗಿಂತ ದೊಡ್ಡ ಕ್ರಾನಿಕಲ್ ಡಿಸೀಸ್ ಯಾವುದು ಅಂದ್ರೆ ದೇವರ ಉಪಕಾರವನ್ನು ಸ್ಮರಣೆ ಮಾಡದಿರುವಷ್ಟು ಕ್ರಾನಿಕಲ್ ಡಿಸೀಸ್ ನಮ್ಮಲ್ಲಿ ಇನ್ಯಾವುದೂ ಇಲ್ಲ. ಆದರೆ ಇಟ್ ಈಸ್ ದ ಆರಿಜಿನ್ ಆಫ್ ಎವರಿ ಡಿಸೀಸ್. ನಮ್ಮಲ್ಲಿರುವ ಎಲ್ಲಾ ರೋಗಗಳಿಗೂ ಮೂಲ ಕೇಂದ್ರ ಯಾವುದು ಅಂದ್ರೆ ದೇವರನ್ನ ಮರೆತಿರುವುದೇ. ದೇವರ ಉಪಕಾರವನ್ನ ಮರೆತು ಮಿನಿಮಮ್ ಥ್ಯಾಂಕ್ಸ್ ಹೇಳಿಲ್ಲಲ್ಲ, ಆ ಪಾಪನೇ ನಮ್ಮ ರೋಗಗಳಿಗೆ, ಎಲ್ಲಾ ರೋಗಗಳಿಗೆ ಹುಟ್ಟಾಕೋ ದೊಡ್ಡ ರೋಗ. ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಅಂಗರತಿಯನ್ನ ಕೊಡುವ ಅಂಗಾರವನ್ನ ಅಂಗಾರನಾಗಿರತಕ್ಕಂಥ ಭಗವಂತನನ್ನ ಸ್ಮರಿಸಿ ನಮಸ್ಕಾರಗಳನ್ನು ಸಲ್ಲಿಸಿ ಕೊನೆಯ ರೂಪಕ್ಕೆ ಬರ್ತಾರೆ. ನಾರಾಯಣನಿಂದ ಹುಟ್ಟಿದ ಅನಿರುದ್ಧ. ಈ ರೂಪ ಹೇಗಿರಬೇಕು? ಅನೇಕ ನಾರಾಯಣ ರೂಪಗಳಿಂದ ತಯಾರಾದ ಅನಿರುದ್ಧ ರೂಪ. ಈ ರೂಪ ಇರುವುದು ವ್ಯಾಪ್ತಿಯಲ್ಲಿ, ನಕ್ಷತ್ರಗಳಲ್ಲಿದ್ದಾನೆ ಭಗವಂತ. ನಕ್ಷತ್ರಗಳಲ್ಲಿರುವ ನಾರಾಯಣ ಅನಿರುದ್ಧ ರೂಪ ತನ್ನ ವ್ಯಾಪ್ತಿಯನ್ನು ತೋರಿದ. ನಕ್ಷತ್ರಗಳಲ್ಲಿರುವ ದೇವರಿಗೆ ಹೆಸರೇನು? ನಕ್ಷತ್ರ ಅಂತ. ನಕ್ಷತ್ರ ಅಂತ ಯಾಕ್ರಿ ಹೆಸರು ತನಗೆ? ಅಂದರೆ ನವಿದ್ಯತೆ ಕ್ಷತ್ರಂ ಪಾಲಕ ಯಸ್ಯೇತಿ. ಯಾವನ ಮೇಲೆ ಒಡೆಯ ಇರಲ್ಲವೋ, ಯಾವನ ತಲೆ ಮೇಲೆ ಬಾಸ್ ಇಲ್ಲವೋ ಅವನನ್ನ ನಕ್ಷತ್ರ ಅಂತ ಕರೆದ್ರು. ನಮಗೂ ನಾನಾ ರೀತಿ ಕಾಟಗಳು ಬರ್ತಾ ಇರುತ್ತೆ, ತೊಂದರೆ ಕೊಡೋರಿರ್ತಾರೆ. ತೊಂದರೆ ಕೊಡುವವರು ಯಾರೂ ಇಲ್ಲದವ ಅಂತ ಚಿಂತನೆ ಮಾಡಿದ ದೇವರಿಗೆ ನಮಗೂ ತೊಂದರೆ ಕೊಡುವವರೆಲ್ಲ ಹೊರಟು ಹೋಗ್ಬಿಡ್ತಾರೆ. ಆ ರೀತಿಯಾಗಿ ದೇವರನ ನಕ್ಷತ್ರ ಅಂತ ಚಿಂತನೆ ಮಾಡಬೇಕು. ಆ ನಕ್ಷತ್ರಸ್ಥನಾಗಿರ್ತಕ್ಕಂಥ ನಾರಾಯಣ ಅನಿರುದ್ಧನೇ ಈ ಸ್ವರ್ಗಲೋಕ ಅಗ್ನಿಯಲ್ಲಿ ಒಂದು ಕೆಲಸ ಮಾಡುತ್ತಾನೆ. ಯಾವುದದು? ವಿಸ್ಫುಲಿಂಗ, ಕಿಡಿ ಎಂಬ ವ್ಯಾಪಾರ ಮಾಡುತ್ತಾ ಇದ್ದಾನೆ. ಈ ಕಿಡಿಯ ವ್ಯಾಪಾರ ಮಾಡುವ ದೇವರಿಗೆ ಹೆಸರೇನು? ವಿಸ್ಫುಲಿಂಗ ಅಂತಲೇನೆ ಹೆಸರು. ದೇವರಿಗೆ ವಿಸ್ಫುಲಿಂಗ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಹೇಳುತ್ತಾರೆ, ವಿವಿಧಂ ಸ್ಫುರಣಾತ್ ವಿಸ್ಫುಲಿಂಗ. ತಾನು ಅದ್ಭುತವಾದಂತಹ ಹೊಳೆತ ತನಗಿದೆ. ಎಲ್ಲಾ ಜಗತ್ತಿನ ಎಲ್ಲರ ಕರ್ಮ, ಪ್ರತಿಯೊಂದು ಜೀವರ ಆಗು ಹೋಗುಗಳೆಲ್ಲ ಅವನು ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಅವನನ್ನ ಯಾರು ವಿಸ್ಫುಲಿಂಗ ಅಂತ ಚಿಂತನೆ ಮಾಡುತ್ತಾರೆ ಅವರಿಗೆ ಅವನ ಕುರಿತಾದ ಹೊಳೆತ ಅದ್ಭುತವಾಗಿ ಬರುತ್ತೆ. ನಾನಾ ರೀತಿಯಾದ ಹೊಳೆತ ಬಂದು ಭಗವಂತನ ಚಿಂತನೆ, ಅಪರೂಪವಾದ ಚಿಂತನೆ ಬರುತ್ತೆ. ಈ ಗುಣವನ್ನು ಚಿಂತನೆ ಮಾಡಿ ಅಂದ್ರು. ಹಾಗಾದರೆ ಕೊನೆಯ ರೂಪ ನಾರಾಯಣ ಅನಿರುದ್ಧ ರೂಪ. ಅನೇಕ ನಾರಾಯಣ ರೂಪಗಳಿಂದ ಏರ್ಪಟ್ಟ ಅನಿರುದ್ಧ ರೂಪ. ಈ ರೂಪ ಇರುವುದೆಲ್ಲಿ? ನಕ್ಷತ್ರಗಳಲ್ಲಿ. ನಕ್ಷತ್ರಗಳಲ್ಲಿರುವ ರೂಪಕ್ಕೆ ಹೆಸರೇನು? ನಕ್ಷತ್ರ ಅಂತಲೇನೆ. ನಕ್ಷತ್ರ ಅಂತ ಯಾಕೆ ಹೆಸರು ಅಂದರೆ, ಯಾವನಿಗೆ ಮೇಲೆ ಒಡೆಯ ನಿಲ್ಲವೋ, ತೊಂದರೆ ಕೊಡುವವರು ಯಾರೂ ಇಲ್ಲವೋ ಅಂಥವನು ನಕ್ಷತ್ರ ಅಂದರು. ಇದು ವ್ಯಾಪ್ತಿ. ವ್ಯಾಪಾರ ಏನು? ವಿಸ್ಫುಲಿಂಗ, ಕಿಡಿಯಾಗಿದ್ದಾನೆ ಸ್ವರ್ಗಲೋಕಾಗ್ನಿಯಲ್ಲಿ. ಇವನಿಗೆ ವಿಸ್ಫುಲಿಂಗ ಅಂದರೆ ಹೆಸರು ಯಾಕೆ ಅಂದ್ರೆ, ವಿವಿಧಂ ಸ್ಫುರಣಾತ್, ತನ್ನನ್ನು ಚಿಂತನೆ ಮಾಡಿದವರಿಗೆ ನಾನಾ ರೀತಿಯಾದ ಹೊಳೆತವನ್ನು ಕೊಡದ್ರಿಂದ ಭಗವಂತನಿಗೆ ವಿಸ್ಫುಲಿಂಗ ಅಂತ ಹೆಸರನ್ನು ಕೊಡತಾ ಇದ್ದಾರೆ. ಈ ರೀತಿಯಾಗಿ 5 ರೂಪಗಳಿಂದ ಕೂಡಿದ ನಾರಾಯಣ ಅಗ್ನಿ ಸ್ವರ್ಗಲೋಕದಲ್ಲಿ ಹೊಳೆಯುತ್ತಾ ಇರುವಾಗ ಅಂಥ ಅಗ್ನಿಯಲ್ಲಿ ಆ ದೇವರ ಸನ್ನಿಧಾನದಲ್ಲಿ ಜೀವನನ್ನು ಹೋಮ ಮಾಡಿಬಿಡುತ್ತಾರೆ, ದೇವರ ಅಧೀನವಾಗಿ ಕೊಡುತ್ತಾರೆ. ಸ್ವಾಮಿ ನಿನ್ನ ಅಧೀನ ಅಂತ ಕೊಡುತ್ತಾರೆ. ಭಗವಂತ ಆ ಜೀವನದಲ್ಲಿ ಪರಿಣಾಮವನ್ನು ತಂದು ಆ ಜೀವನನ್ನ ಎಲ್ಲಿ ಇಡತಾನೆ ಅಂದ್ರೆ ಚಂದ್ರನೊಳಗೆ ಹೋಮಿಸ್ತಾರೆ. ಅಂದ್ರೆ ಆ ಸ್ವರ್ಗಲೋಕಾಗ್ನಿಯ ಮೂಲಕ ಚಂದ್ರನಲ್ಲಿ ಮತ್ತು ಹೋಮ ನಡೆಯುತ್ತೆ. ಆ ಚಂದ್ರನೊಳಗೆ ದೇವ ಜೀವನನ್ನ ಕರಕೊಂಡು ಬಂದು ಅಲ್ಲಿ ಸ್ಥಾಪನೆ ಮಾಡುತ್ತಾರೆ. ಒಂದು ಕಡೆ ಬಿಸಿ ಮಾಡಿದ್ದಾಯಿತು, ಚಂದ್ರನೊಳಗೆ ತಂಪಾದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆ ಮಾಡುತ್ತಾ ಇದ್ದಾರೆ. ಆ ರೀತಿಯಾಗಿ ಜೀವನನ್ನ ವಿಶೇಷವಾಗಿರತಕ್ಕಂತಹ ಚಂದ್ರನಲ್ಲಿ ಕರಕೊಂಡು ಬಂದು ಚಂದ್ರನ ಮೂಲಕ ಎರಡನೆಯ ಅಗ್ನಿ ಯಾವುದದು ಅಂದ್ರೆ ಪರ್ಜನ್ಯಾಗ್ನಿ, ಮೇಘವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಅಂದ್ರು. ಹಾಗಾದ್ರೆ ಮೊದಲನೆಯ ಅಗ್ನಿ ಪೂರ್ಣವಾಗಿ ಅಗ್ನಿಯ ರೂಪ, ಅಗ್ನಿಯಿಂದ ಹುಟ್ಟಿದ ಐದು ರೂಪಗಳು ಅಲ್ಲಿ ನಮ್ಮನ್ನು ಹೋಮ ಮಾಡಿದ್ದನ್ನು ಚಿಂತನೆ ಮಾಡಿ ಸ್ವಾಮಿ ಇಂಥ ಅಗ್ನಿಯಲ್ಲಿ ಈ ಶರೀರ ಬರಲಿಕ್ಕೆ ಮೊದಲು ದೇವತೆಗಳು ನನ್ನನ್ನು ಹೋಮ ಮಾಡಿದರಯ್ಯ, ಆ ಹೋಮ ಮಾಡಿದ್ದೆಲ್ಲ ನಿನ್ನ ಪೂಜೆ ಹರಿಯೇ ಅಂತ ನಿತ್ಯವೂ ಚಿಂತನೆ ಮಾಡಿ ಕೃಷ್ಣಾರ್ಪಣೆ ಬಿಡಬೇಕು. ಇದು ಪಂಚ ಯಜ್ಞ ಮಾಡುವ ಕ್ರಮ ಅಂತ ಹೇಳಿದರು. ಪಂಚಾಗ್ನಿಗಳಲ್ಲಿ ನಮ್ಮನ್ನ ಹೋಮ ಮಾಡಿದ್ದನ್ನೇ ನಿತ್ಯವೂ ನಾವು ಭಗವಂತನಿಗೆ ಪೂಜೆ ಆಯಿತಯ್ಯ ಹರಿಯೇ, ಅದು ದೇವತೆಗಳು ಅರ್ಪಣೆ ಮಾಡಿದ್ದಾರೆ, ಆ ಅರ್ಪಣೆ ಮಾಡಿತು ಎಲ್ಲವೂ ನಿನ್ನ ಪೂಜೆ ಹರಿಯೇ ಅಂತ ನಮಸ್ಕಾರ ಸಲ್ಲಿಸುವುದೇ ನಾವು ಮಾಡುವ ಚಿಂತನೆ. ಆಗ ನಾವೇನು ಮಾಡಬೇಕು, ಈ ಚಿಂತನೆ ಮಾಡಿದ್ದು ನಿನ್ನ ಪೂಜೆ ಆಯಿತು ಹರಿಯೇ ಅಂತ ನಾವು ಅರ್ಪಣೆ ಮಾಡಿದ್ದು, ಆಗ ಹೋಮ ಮಾಡಿದ್ದು ಅದೆಲ್ಲ ದೇವತೆಗಳು ಅರ್ಪಣೆ ಮಾಡಿದರೆ ಆ ದೇವತೆಗಳು ಅರ್ಪಣೆ ಮಾಡಿದ್ರು ಅಂತ ತಿಳಿದು ಅದು ಪೂಜಾ ಅಂತ ತಿಳಿದು ನಮಸ್ಕಾರ ಸಲ್ಲಿಸಿ ಈ ಚಿಂತನೆಯನ್ನ ದೇವರಿಗೆ ಪೂಜಾ ಅಂತ ಅರ್ಪಣೆ ಮಾಡುವುದೇ ನಾವು ನಿತ್ಯವೂ ಮಾಡಬೇಕಾದ ಕಾರ್ಯಕ್ರಮ. ಇದು ವಿಶೇಷವಾದ ಚಿಂತನೆ, ಇದು ಮಾಡಿದರೇನೆ ನಮಗೆ ಉದ್ಧಾರ ಎಂಬುದನ್ನ ಅರಣ್ಯಕಾಚಾರ್ಯರು ತಿಳಿಸಿಕೊಡುತ್ತಾ ಇದ್ದಾರೆಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.